श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छदम् शापान्मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णस्य उत्तुङ्गवाक्तरङ्गाय मध्वदुग्धाब्धये नमः गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्ना पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्म विद्या गुरुम् ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादकः सर्वे कामा भवन्त्येव शुभभो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देऽभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविफलम् शान्तम् विजयाख्यगुरुम् भजे श्रीगुरुभ्यो नमः हरिः ॐ जन्माद्यस्य यतोन्मयादितरतश्चार्थेष्वभिघ्नस्वराट् तेने ब्रह्महृदायादिकवये मुख्यन्तियम् सूरयः तेजोवादिमृदाम् तथा विनिमयो यत्र त्रिसर्गोऽमृषा धाम्ना स्वेन सदा निरस्तगोकम् सत्यम् परम् धीमहि श्रीगुरुभ्यो नमः हरिः ॐ भागवत ನೆನಪಿದೆಯಾ? ನೆನಪಿಲ್ಲ ನೋಡಿ. ಅದಕ್ಕೆ ನಮ್ಮನ್ನು ಮರ್ತ್ಯರು, ಮರ್ತ್ಯರು ಅಂದರೆ ಮರಣಶೀಲರು. ಮರಣ ಅಂದರೆ ಯಾವುದು? ವಿಸ್ಮರಣೆ, ದೇವರ ವಿಸ್ಮರಣೆ, ತಿಳ್ಕೊಂಡದ್ದು ವಿಸ್ಮರಣೆ, ಬದುಕಿದ್ದು ಯಾಕೆ ಎಂಬುದೇ ವಿಸ್ಮರಣೆ. ಎಲ್ಲ ವಿಸ್ಮರಣೆ ಸೇರಿಕೊಂಡ್ರೆ ಅದವರನ್ನು ಮನುಷ್ಯರು ಅಂತ ಕರೀತಾರೆ. ಅದು ನಮಗೆ ಶೋಭನೆ ಕೊಡುತ್ತೇನು, ಗೊತ್ತಿಲ್ಲ, ಎಲ್ಲ ಮರೆತಿರ್ತೇವೆ. ಇರಲಿ, ನಾನೂ ಒಬ್ಬ ಅದರಲ್ಲಿ. ಎಷ್ಟರವರೆಗೆ ಬಂತು ಭಾಗವತ? ಇಷ್ಟೇ. ಕುಂತಿದೇವಿ ಕೃಷ್ಣನನ್ನ ಸ್ತೋತ್ರ ಮಾಡುತ್ತಾ ಇದ್ದಾಳೆ. ಕೃಷ್ಣ ತಾನು ಹೊರಡುತ್ತೇನೆ ಅಂದಾಗ ತಾನು ಸ್ತೋತ್ರ ಮಾಡುತ್ತಾ ಇದ್ದಾಳೆ. ತುಂಬಾ ಸಲ ನಿಲ್ಲು 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 ಅಂತ ಕೃಷ್ಣನನ್ನ ನಿಲ್ಲಿಸಿಕೊಂಡವರೇ ಈ ಸಲ ಕಳಿಸಿಕೊಡ್ತಾ ಇದ್ದಾರೆ, ಹೊರಡಯ್ಯ. ಅದಕ್ಕೆ ಕಾರಣ ಹೇಳ್ತಾರಲ್ಲಿ, ಅವನೇ ತುಂಬಾ ಸಲ ತಾನು ಹೊರಡುತ್ತೇನೆ ಹೊರಡುತ್ತೇನೆ ಅಂತೂ ಹೊರಗಿನ ರೂಪದಿಂದ ಹೊರಡಲಿಕ್ಕೆ ನಿಲ್ತಾ ಇದ್ದ. ಒಳಗೆ ಪಾಂಡವರಲ್ಲಿ ಕುಂತಿದೇವಿಯಲ್ಲಿ ಒಂದೊಂದು ರೂಪದಿಂದ ಇದ್ದಾನಲ್ಲ ಬಿಂಬನಾಗಿ, ಅವನೇ ಅವರಲ್ಲಿ ಪ್ರೇರಣೆ ಮಾಡಿ ಸ್ವಲ್ಪ ಈರಯ್ಯ ಈರಯ್ಯ ಅನ್ನುವಂತೆ ಅವರನ್ನು ಮಾಡುತ್ತಾ ಇದ್ದ. ಮತ್ತು ಹೊರಗೆ ತಾನು ನಿಂತು ಅಲ್ಲೇ ಇರ್ತಾ ಇದ್ದ. ಈ ಸಲ ಮಾತ್ರ ಅವರಿಗೂ ಎಚ್ಚರ ಕೊಟ್ಟ, ಇಲ್ಲ ಕೃಷ್ಣ ಹೊರಡಬೇಕು ಅಂತ ಕೃಷ್ಣನಿಗೆ ಬೀಡ್ಕೊಡ್ತಾ ಇದ್ದಾರೆ, ವಿಶೇಷವಾಗಿ ಕಳಿಸಿಕೊಡ್ತಾ ಇದ್ದಾರೆ. ಕೃಷ್ಣನನ್ನ ನೋಡಿ ಸ್ತೋತ್ರ ಮಾಡುತ್ತಾ ಇದ್ದಾಳೆ ಕುಂತಿದೇವಿ. ಕೃಷ್ಣ ಹೊರಡ್ತಿದ್ದೀಯಾ, ಹೊರಡಯ್ಯ, ಯಾಕಂದ್ರೆ ನೀನು ಬೆಲ್ಲ, ಯಾರಿಗೆ ಬೇಡ, ಎಲ್ಲರಿಗೂ ಬೇಕು ನೀನು. ನನಗೆ ಮಾತ್ರ ಅಂತ ಕಟ್ಟಿಕೊಳ್ಳಿಕ್ಕಾಗಲ್ಲ ನನ್ನ ಹತ್ರ. ದೇವರು ಹೇಗೆ, ದೇವರ ಭಕ್ತರು ಹೇಗೆ ಅಂದರೆ ಅವರು ಕೆಂಡದಂತೆ, ಅಗ್ನಿಯ ಆ ಕೆಂಡದ ಕಿಡಿಯನ್ನ ನಾವು ಯಾರಿಗೂ ಕೊಡಲ್ಲ ಅಂತ ಉಡಿಯಲ್ಲೇ ಕಟ್ಟಿಕೊಂಡ್ರೆ ಉಡಿಯನ್ನೇ ಸುಟ್ಬಿಡುತ್ತೆ. ಆ ರೀತಿಯಲ್ಲಿ ಎಲ್ಲರಿಗೂ ಬೇಕಾದವ ನೀನು, ಆದ್ದರಿಂದ ಹೋಗಿ ಬಾರಯ್ಯ ಕೃಷ್ಣ. ಮತ್ತೆ ಹೋಗುವಾಗ ಒಂದು ಕೊಟ್ಟು ಹೋಗು, ನಿನ್ನ ನೆನಪನ್ನು ಸದಾ ಕೊಟ್ಟು ಹೋಗು ಹರಿಯೇ ಅಂತ ಸ್ತೋತ್ರ ಮಾಡುತ್ತಾ ಇದ್ದಾಳೆ. ನಮಃ ಪಂಕಜನಾಭಾಯ, ನಮಃ ಪಂಕಜ ಮಾಲಿನೇ, ನಮಃ ಪಂಕಜ ನೇತ್ರಾಯ, ನಮಸ್ತೆ ಪಂಕಜಾಂಘ್ರಯೇ. ಚೂರು ವಿಸ್ಮರಣೆ ಬರಲಿಕ್ಕೆ ಕಾರಣ ಇಷ್ಟಿತ್ತು. ಮೊದಲನೇ ಸ್ಕಂಧ ಆಗ್ತಿತ್ತು, ನಂತರ ಮತ್ತು ಇನ್ನೊಂದು ತಿಂಗಳಲ್ಲಿ ಎಂಟನೇ ಸ್ಕಂಧಕ್ಕೆ ಬಂದಿದ್ದಾಯಿತು. ಅವಾಗ ಎಂಟನೇ ಸ್ಕಂಧ ಮುಗಿಸಿ ಮತ್ತು ಇವಾಗ ಈ ಸ್ಕಂಧಕ್ಕೆ ಬರ್ತಾ ಇದ್ದೇನೆ. ಅವಾಗ ಸರಪಳಿಯಂತೆ ಎಲ್ಲರದ್ದು ನಡೆಯಿತು. ಅದಕ್ಕಾಗಿ ದೇವರನ್ನ ಪಂಕಜನಾಭ ಅಂತ ಕರೆಯುತ್ತಾ ಇದ್ದಾರೆ. ದೇವರನ್ನ ಪಂಕಜನಾಭ ಅಂತ ಯಾಕೆ ಕರೆದದ್ದು ಅಂದರೆ ಆತನ ಹೊಕ್ಕಳಿಂದಲೇನೆ ಕಮಲ ಬರ್ತಾ ಇದೆ. ಕಮಲ ಅಂದ್ರೆ ಯಾವುದೋ ಒಂದು ಕೆಸರಲ್ಲಿ ಬಿದ್ದಿರುವ ಕಮಲ ಅಲ್ಲ, ಇಡೀ ಜಗತ್ತಿಗೆ ಹುಟ್ಟು ಕೊಟ್ಟ ಕಮಲ. ನಿಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದ್ರೆ ಇಟ್ ಕ್ಯಾನ್ ಡೂ ಮಿರಕಲ್ಸ್. ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟು ಆ ಕಮಲ, ಆ ಕಮಲದಿಂದ ಹುಟ್ಟಿ ಬಂದ ಬ್ರಹ್ಮದೇವರು ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದರು. ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದರು. ಒಬ್ಬ ಮನುಷ್ಯನಿಗೆ ಹುಟ್ಟುಕೊಳ್ಳಿಕ್ಕೆ ಮನುಷ್ಯರಿಗಾಗಲಿಲ್ಲ, ಒಬ್ಬ ಮನುಷ್ಯನನ್ನು ತಯಾರು ಮಾಡಲಿಕ್ಕಾಗಲಿಲ್ಲ, ಶರೀರವನ್ನು ನಿರ್ಮಾಣ ಮಾಡಲಿಕ್ಕಾಗಿಲ್ಲ, ಅದರಲ್ಲಿ ಜೀವನನ್ನು ತರಲಿಕ್ಕಾಗಲಿಲ್ಲ. ಎಲ್ಲರೂ ಮೇಲೆ 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 ನಿಂತೇ ಬಿಟ್ಟರು. ಅಂಥದ್ದು ಇಡೀ ಜಗತ್ತಿನಲ್ಲಿ ಇಷ್ಟು ಜೀವರಾಶಿಗಳಿಗೆ ಇಷ್ಟು ಶರೀರಗಳನ್ನು ಕೊಟ್ಟು ನಿರ್ಮಾಣ ಮಾಡುವುದು ಅಂದರೆ ಅಪರೂಪದ ಕಾರ್ಯ. ಅದನ್ನು ಬ್ರಹ್ಮದೇವರ ಮೂಲಕ ಮಾಡಿಸಿದ ಭಗವಂತ. ಹೇಗೆ ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟದ್ದು ಆ ಕಮಲ, ಆ ಕಮಲ ದೇವರ ಹೊಟ್ಟೆಯಿಂದ ಬಂತು. ಸರಿ, ನಮಗೇನದು ಅದರಿಂದ ಉಪಯೋಗವೇನು? ಹೇಳುತ್ತಾರೆ ದೇವ ಕಮಲನಾಭ ಅಂತ ಪಂಕಜನಾಭ ಅಂತ ಚಿಂತನೆ ಮಾಡಿದರೆ ಜಗತ್ತಿಗೆ ಹುಟ್ಟು ಕೊಟ್ಟ ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟವ ಅಂದರೆ ಅಷ್ಟು ಜವಾಬ್ದಾರಿ ಹೊತ್ತಂತ ಹರಿ ನಮ್ಮ ಜವಾಬ್ದಾರಿ ಹೊರಲಿಕ್ಕಾಗಲ್ವಾ? ಗೊತ್ತಿರುತ್ತೆ, ಆದರೆ ಮರೆತಿರ್ತೇವೆ. ಅದಕ್ಕೆ ನಿತ್ಯ ತೊಂದರೆಗಳು ಬಂದಾಗೆಲ್ಲ ಅಯ್ಯೋ ಹೇಗೆ 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 ಅಂತ ಒತ್ತಾಟ. ಅದಕ್ಕೆ ಅವನ ನೆನಪಿರಲಿ, ನಮಃ ಪಂಕಜನಾಭಾಯ. ಅಷ್ಟೇ ಅಲ್ಲ, ತುಂಬಾ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪಂಕಜನಾಭ ಅಂದಾಗ ಬ್ರಹ್ಮದೇವರು ದೇವರ ನಾಭಿಯಿಂದ ಬಂದ ಕಮಲದಿಂದ ಹೊರಬಂದರು. ಹೊರಬಂದ ಮೇಲೆ ನನಗೆ ಹುಟ್ಟು ಕೊಟ್ಟದ್ಯಾರು ಅಂತ ಲೋಕದೃಷ್ಟಿಯಲ್ಲಿ ನೋಡಲಿಕ್ಕೆ ಹುಡುಕಿದ್ರು ಹುಡುಕಿದ್ರು, ದೇವ ಸಿಗಲಿಲ್ಲ. ನಂತರ ತಪಸ್ಸನ್ನು ಮಾಡಿದರು, ತಪಸ್ಸನ್ನು ಮಾಡಿದಂತೆ ದೇವ ದರ್ಶನ ಕೊಟ್ಟ. ಆದರೆ ಅಲ್ಲಿ ಬರುತ್ತೆ, ದೇವರ ಕುರಿತು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದಾಗ ಎರಡು ಮಾತು ಕೇಳಿಸಿ ಬರುತ್ತೆ. ಏನು ಮಾತು ಅಂದರೆ ತಪ ತಪ ಷೋಡಶಂ ಏಕವಿಂಶಂ, ಹದಿನಾರನೆಯ ವರ್ಣ ಇಪ್ಪತ್ತೊಂದನೆಯ ವರ್ಣ. ವರ್ಣಮಾಲಿಕೆಯಲ್ಲಿ ತೆಗೆದು ನೋಡಿ, ಪ್ರಾಯಶಃ ಮರೆತೋಗಿರ್ತೀವಿ, ವರ್ಣಮಾಲಿಕೆ ಮರೆತೋಗಿರುತ್ತೆ. ಹದಿನಾರನೆಯದು ತ, ಇಪ್ಪತ್ತೊಂದನೆಯದು ಪ, ಎರಡು ಸೇರಿದರೆ ತಪ ತಪ ಅಂತ ಶಬ್ದ ಬ್ರಹ್ಮದೇವರಿಗೆ ಕೇಳಿಸಿತು. ನಮ್ಮಂತೆ ಅಲ್ಲ ಬ್ರಹ್ಮದೇವರು, ಒಂದು ಸಲ ಹೇಳಿದರೆ ಸಾಕು, ಎಲ್ಲ ಚೆನ್ನಾಗಿ ಗ್ರಹಣ ಮಾಡುತ್ತಾರೆ. ತಪ ಎಂಬ ಶಬ್ದಕ್ಕರ್ಥ ತಪಸ್ಸು ಮಾಡು ಅಂತ. ಬ್ರಹ್ಮದೇವರಿಗೆ ಎರಡು ಸಲ ಯಾಕೆ ಹೇಳಬೇಕು? ಎರಡಕ್ಕೂ ಒಂದೇ ಅರ್ಥ ಆದಾಗ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಂದರೆ ಎರಡು ಸಲ ಹೇಳಿಕ್ಕೆ ಕಾರಣ ಏನು ಅಂದರೆ, ಅದರಲ್ಲಿ ಆಚಾರ್ಯರೇ ಬರೀತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ತಪ ಅಂದರೆ ತಪ ತಪೋ ಬ್ರಹ್ಮ ಅಂತ ಒಂದರ್ಥ, ತಪಸ್ಸು ಅಂದರೆ ಬ್ರಹ್ಮ ಅಂತ ಅರ್ಥ. ಏನು ಇಷ್ಟೇ, ನೀನು ತಪಸ್ಸು ಮಾಡಲಿಕ್ಕೆ ಹೊರಡ್ತಾ ಇದ್ದೀಯ, ನಿನ್ನಲ್ಲಿ ತಪಸ್ಸು ಮೂಡಿ ಬರಬೇಕಾದರೆ ತಪಸ್ಸನ್ನ ಕೊಡುವ ನನ್ನ ರೂಪ ಚಿಂತನೆ ಮಾಡು. ನಾನು ತಪಸ್ವಿಗಳಲ್ಲಿ ಇದ್ದು ತಪಸ್ಸು ಎಂಬ ಶಬ್ದದಿಂದ ಕರೆಸಿಕೊಂಡು ತಪಸ್ವಿಗಳಲ್ಲಿದ್ದು ತಪಸ್ಸನ್ನ ಕೊಡುತ್ತೇನೆ. ತಪ ಅಂದ್ರೆ ಏನಿಲ್ಲ, ಕಣ್ಣು ಮುಚ್ಚಿ ಕೊಡೋದಲ್ಲ, ಸದಾ ದೇವರ ಕುರಿತು ಚಿಂತನೆ ಮಾಡೋದೇ ತಪಸ್ಸು. ಅಂಥ ತಪಸ್ಸನ್ನ ಬ್ರಹ್ಮದೇವರು ಮಾಡಿದರು. ಅಂಥ ಬ್ರಹ್ಮದೇವರಿಗೆ ತನ್ನ ದೇವರ ಕುರಿತೇ ಸದಾ ಆಲೋಚನೆ ಕೊಟ್ಟವರು ಯಾರು? ದೇವರೇ. ಆದ್ದರಿಂದ ದೇವರನ್ನ ಪಂಕಜ ನಭಾಯ ಅಂತ ಹೇಳಿದಾಗ ಇಡೀ ಜಗತ್ತಿಗೆ ಹುಟ್ಟುಕೊಟ್ಟ ಬ್ರಹ್ಮದೇವರಿಗೆ ನಿನ್ನ ನೆನಪನ್ನು ನೀನೇ ಕೊಟ್ಟಿದ್ದೀಯ, ಹಾಗೆ ನನಗೂ ಕೂಡ ನಿನ್ನ ನೆನಪನ್ನು ನೀನೇ ಕೊಟ್ಟು ಉದ್ಧಾರ ಮಾಡು ಹರಿಯೇ ಅಂತ. ಅಷ್ಟು ಸುಂದರವಾದ ಪ್ರಸಂಗ. ನಮಃ ಪಂಕಜನಾಭಾಯ, ನಮಃ ಪಂಕಜಮಾಲಿನೇ. ಆತನ ಕೊರಳಲ್ಲಿ ಕಮಲ ಪುಷ್ಪಗಳ ಮಾಲೆ ಇದೆ, ಅದನ್ನು ಹೇಳ್ತಾ ಇದ್ದಾರೆ ಪಂಕಜ ಮಾಲಿನಿ. ಈ ಎಲ್ಲ ಕಡೆ ದೇವರಿಗೆ ಆತನ ನೇತ್ರಗಳು ಪಂಕಜ, ಪಾದಗಳು ಪಂಕಜ, ಅಂದರೆ ನಿನ್ನ ಕಾಲು ಕೂಡ ಕಮಲದಂತೆ ಇವೆ, ಕಣ್ಣುಗಳು ಕಮಲದಂತೆ, ಕೈಗಳು ಕಮಲದಂತೆ. ಯಾಕೆ ಕಮಲಕ್ಕೆ ಹೋಲಿಸ್ತಾರೆ? ಸುಂದರವಾಗಿರುವುದು, ಎರಡನೆಯದು ಸುನ್ನಿತವಾಗಿರಬೇಕು. ಅದಕ್ಕೆ ಕಮಲಕ್ಕೆ ಹೋಲಿಸ್ತೇವೆ ಅಂದ್ರೆ ಕಮಲ ಚೂರು ಹೊರಟು ನೋಡಿದ್ದೀರಾ, ಕಮಲ ಸಿಗುತ್ತೆ ಪುಷ್ಪ ಬೇಕಾದ್ರೆ, ಚೂರು ಗಟ್ಟಿಯಾಗಿರುತ್ತೆ. ಕಮಲಕ್ಕಿಂತ ಸುಕುಮಾರವಾದ ಪುಷ್ಪಗಳು ತುಂಬಾ ಇವೆ, ಸುಂದರವೂ ಚೆನ್ನಾಗಿರುತ್ತೆ, ಸೌಂದರ್ಯವೂ ಚೆನ್ನಾಗಿರುತ್ತೆ. ಆದರೆ ಯಾವ ಪುಷ್ಪದಲ್ಲಿ ಇಲ್ಲದೇ ಇರುವ ಒಂದು ಗುಣ ಯಾವುದಯ್ಯ ಅಂದರೆ ಅಂಟಿಲ್ಲದ ಗುಣ ಕಮಲಕ್ಕಿದೆ. ಮಿಕ್ಕ ಎಲ್ಲ ಹೂವುಗಳಿಗೆ ನೀರು ಹಾಕಿದರೆ ಅಂಟುತ್ತೆ, ನೀರಿನಲ್ಲೇ ಕಮಲ ಬರುತ್ತೆ, ನೀರಿನ ಅಂಟೇ ಇರಲ್ಲ. ಆ ಅಂಟಿಲ್ಲದ ಗುಣ ಕಮಲಕ್ಕೆ ಯಾಕೆ ಬಂತು, ಹೇಗೆ ಬಂತು ಅಂದರೆ ಅಂಟಿಲ್ಲದ ದೇವ ಒಳಗಿದ್ದಾನಾದ್ದರಿಂದ ಆ ಕಮಲಕ್ಕೆ ಅಂಟಿಲ್ಲದ ಗುಣ ಬಂತು. ಅದಕ್ಕೆ ಮತ್ತು ಕೇಳುತ್ತಾರೆ, ದೇವ ಅಂಟಿಲ್ಲದ ದೇವ ನಮ್ಮ ಕಣ್ಣಲ್ಲೂ ಇದ್ದಾನೆ. ಶಾಸ್ತ್ರ ಹೇಳುತ್ತೆ ನಮ್ಮ ಕಣ್ಣಲ್ಲೂ ಅಂಟಿಲ್ಲದ ದೇವ ಇದ್ದದ್ದರಿಂದ ಕಣ್ಣಿಗೆ ಅಂಟಿಲ್ಲ, ಒಳಗೆ ಏನು ಬಿದ್ರು ಪಕ್ಕಕ್ಕೆ ಸರದು ಹೋಗುತ್ತೆ. ಆವಾಗ ಸಂಶಯ ಬಂತು, ಎಲ್ಲಾ ದೇವರ ರೂಪಗಳಿಗೂ ಅಂಟು ಇದೆಯಾ ಇಲ್ವಾ? ಇಲ್ಲ. ಹಾಗಾದರೆ ಕಣ್ಣಿನಲ್ಲಿರುವ ದೇವರ ರೂಪಕ್ಕೆ ಅಂಟಿಲ್ಲ, ಅದಕ್ಕೆ ಯಾವ ಅಂಟು ಕಣ್ಣಿಗೆ ಇಲ್ಲ. ಕೈಯಲ್ಲಿರುವ ರೂಪಕ್ಕೆ ಅಂಟಿದೆಯಾ? ಇಲ್ಲ, ಕೈಗೆ ಅಂಟಿದೆ. ಹಾಗಾದರೆ ದೇವರಿಗೆ ಅಂಟಿಲ್ಲದಿದ್ರೆ ಸಾಲದು, ಅಂಟು ಇಲ್ಲದೆ ಹೋಗಲಿಕ್ಕೆ. ಈ ಕೈಯಲ್ಲಿರುವ ದೇವರ ರೂಪಕ್ಕೂ ಅಂಟಿಲ್ಲ, ಆದರೆ ಕೈಗೆ ಅಂಟಿದೆ. ಕಣ್ಣಲ್ಲಿರುವ ದೇವರ ರೂಪಕ್ಕೆ ಅಂಟಿಲ್ಲ, ಕಣ್ಣಿಗೆ ಅಂಟಿಲ್ಲ. ಅಂದರೆ ಅರ್ಥ ಏನು ಅಂತ ಶಾಸ್ತ್ರಕಾರರು ಹೇಳುತ್ತಾರೆ, ದೇವ ತನಗೆ ಅಂಟಿಲ್ಲದ್ದು ಮಾತ್ರ ಅಲ್ಲ, ತಾನು ಎಲ್ಲಿರ್ತಾನೋ ಆ ವಸ್ತುವಿಗೆ ಅಂಟಿಲ್ಲದೆ ಮಾಡಬೇಕು ಅಂದುಕೊಂಡರೆ ಅದಕ್ಕೆ ಅಂಟಿಲ್ಲದೆ ಮಾಡುತ್ತಾನೆ. ಅಂಟು ತನಗೆ ಅಂಟಿಲ್ಲದಿದ್ರೂ ಎಲ್ಲಿ ಇರ್ತಾನೋ ಅದಕ್ಕೆ ಅಂಟು ತರಬೇಕಾದರೆ ಅಂಟು ತಾನೇ ತಂದುಕೊಡುತ್ತಾನೆ. ಹಾಗಾದ್ರಲ್ಲಿ ಕೇಳ್ತಾ ಇದ್ದಾರೆ, ಹೇ ಸ್ವಾಮಿ ನೀನೇ ಅಂಟಿಲ್ಲದವ, ನೀನೇ ಅಂಟು ಬಿಡಿಸುವವ, ಆದ್ದರಿಂದ ಪಂಕಜ ಮಾಲಿನಿ, ದೇವರ ಪಾದ ಮೊದಲುಕೊಂಡು ಶಿರಪರ್ಯಂತ ಎಲ್ಲವೂ ಕೂಡ ಕಮಲದಂತೆ ಅಂಟಿಲ್ಲದ್ದು. ಅಂಥ ಸ್ವಾಮಿ ನಮ್ಮೊಳಗಿದ್ದಾನೆ ಅಂತ ನಾವು ಚಿಂತನೆ ಮಾಡಿದರೆ ಅಂಟನ್ನ ಕಳ್ಕೊಳ್ತೀವಿ. ಸಂಸಾರ ಅಂದ್ರೆ ಏನು? ಅಂಟು, ಪದಾರ್ಥಗಳ ಅಂಟು, ವ್ಯಕ್ತಿಗಳ ಅಂಟು, ನಮ್ಮ ಮೇಲೆ ನಮಗೆ ಅಂಟು. ಏನು ಈ ಅಂಟು ಅಂದರೆ ಯಾವುದರಿಂದ ದುಃಖ ಬರುತ್ತೋ ಅದನ್ನ ಅಂಟು ಅಂತ ಕರೀತಾರೆ. ಹೆಂಡತಿ ಮಕ್ಕಳು ಅವರು ಅಂಟಲ್ಲ. ಸಂಸಾರ ಅಂದ ಕೂಡಲೇ ಅಯ್ಯೋ ಗಂಡ ಹೆಂಡತಿ ಮಕ್ಕಳು ಒಬ್ಬರಿಗೊಬ್ಬರು ಅಂಟಯ್ಯ, ಆ ಹೆಂಡತಿ ಮಕ್ಕಳು ಬೇಡ, ಕಾಡಿಗೆ ಹೋಗಿ ಎಲ್ಲರನ್ನ ಬಿಟ್ಟು ಹೋಗಿ ಮಾತುಗಳೆಲ್ಲ ಕೆಲವು ಕೇಳುತ್ತೆ. ಇಲ್ಲ, ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಯಾರು ಅಂಟಲ್ಲ. ಅವರ ಮೇಲೆ ನಮ್ಮ ದೃಷ್ಟಿ ಏನಿದೆ ಅದೇ ಅಂಟು. ಅವರೇನು ನಮಗೆ ಅಪ್ಲಿಕೇಶನ್ ಹಾಕೊಂಡಿಲ್ಲ ಅಂಟು ಕೊಡಿ ಅಂತ, ನಾವೇ ಅಂಟಿಕೊಳ್ತಾ ಇದ್ದೀವಿ ಅವರಿಗೆ. ಹೇಗೆ ಅಂಟಿಕೊಳ್ತಾ ಇದ್ದೇವೆ ಅಂದ್ರೆ ನೋಡಿ, ದೇವರೇನು ಹೆಂಡತಿ ಮಕ್ಕಳನ್ನ ಗಂಡ ಮಕ್ಕಳನ್ನ ಕೊಟ್ಟ, ಆದರೆ ಅಂಟು ಕೊಟ್ಟ. ಏನಂತ, ನಾನಿಲ್ಲದಿದ್ರೆ ಏನಾಗಿ ಬಿಡುತ್ತಾರೋ ಎಂಬ ಅಂಟು. ಹೌದ್ ತಾನೆ, ಆ ದುಃಖ ತುಂಬಾ ಇರುತ್ತೆ ನಮಗೆ. ಚೂರು ಹೊರಗೆ ಬಂದ ಕೂಡಲೇ ಸಾಕು, ಮನೆಗೆ ಫೋನ್ ಮಾಡ್ತಾ ಇರ್ತೇವೆ, ಆ ಗ್ಯಾಸ್ ಆಫ್ ಮಾಡಿದ್ದೀರಾ, ಬೇಗ ಸರಿಯಾಗಿ ಹಾಕಿದ್ದೀರಾ, ಅದು ಮಾಡಿದ್ದೀರಾ, ಇದು ಮಾಡಿದ್ದೀರಾ, ಆಗ ಈಗ ಎಲ್ಲಿ ಪ್ರಾಣಿ ಹೊರಗಿದೆ ಅಂತ ಅರ್ಥ ಅಷ್ಟೇ. ಮನಸ್ಸೆಲ್ಲ ಮನೆಯಲ್ಲೇ ಕೂತಿರುತ್ತೆ, ಕುದಿತಾ ಹೊರಗೆ ತಿರುಗಾಡಿ ಮನೆಗೆ ಬರೋದು. ಇವರು ಕುದಿತಾನೇ ಇರ್ತಾರೆ. ಹೊರಗೆ ಹೋದವರು ಹೇಗಿರ್ತಾರೋ ಏನಾಗ್ತಾರೋ, ಈ ಕುದ್ದದ್ದಕ್ಕೇನು ಸರಿ ಆಗ್ತಾರ ಏನಿಲ್ಲಲ್ಲ. ಇವರು 10 ಸಲ ಫೋನ್ ಮಾಡಿರ್ತಾರೆ, ಬೀಗ ಹಾಕಿದ್ದೀರಾ ಹಾಕಿದ್ದೀರಾ ಅಂತ. 11ನೇ ಸಲ ಮತ್ತೆ ಹೇಳ್ತಾರೆ ಹಾಕಿಲ್ಲ ಅಂತ. ಹೌದ್ ತಾನೆ? ಹಾಗಾದರೆ ನಮಗೆ ಕುದಿಯಾಟ ಬರಲಿಕ್ಕೆ ಕಾರಣ ಏನು ಅಂದ್ರೆ, ನಮಗೆ ನಮ್ಮವರ ಮೇಲೆ ಪದಾರ್ಥಗಳ ಮೇಲೆ ನಮ್ಮಲ್ಲಿ ಬೆಳೆದ ಅಂಟು. ಈ ಅಂಟು ಹೋಗಬೇಕಾ? ಒಂದೇ ಒಂದು ಸೂತ್ರ, ದೇವರನ್ನ ಅಂಟಿಲ್ಲದವ ಅಂತ ಚಿಂತನೆ ಮಾಡಬೇಕು. ಅದನ್ನೇ ಇಲ್ಲಿ ಹೇಳಿದ್ರು. ಪಂಕಜನಾಭಾಯ, ಪಂಕಜ ಮಾಲಿನಿ, ಅವನ ಕೊರಳು ತುಂಬ ಕಮಲ ಪುಷ್ಪಗಳು ಕೂತಿವೆ. ಆ ಸರ ಕೂತಿದೆ, ಆ ಸರ ಯಾರು ಹಾಕಿದ್ದು? ಲಕ್ಷ್ಮೀ ದೇವಿ. ಅಮ್ಲಾನ ಶ್ರೀಯಂ ಅಂದರೆ ಬಾಡದೇ ಇರುವ ಪುಷ್ಪಗಳು ಆತನ ಕೊರಳಲ್ಲಿ ಎಂದೂ ಬಾಡುವುದಿಲ್ಲ. ಅದಕ್ಕೆ ನಮ್ಮ ವಾದಿರಾಜರು ಹೇಳ್ತಾರೆ, ಎಂದೆಂದು ಬಾಡದ ಅರವಿಂದ ಮಾಲೆಯ ಅಂದ್ರು. ಈ ದೇವರ ಕೊರಳಲ್ಲಿರುವ ಪುಷ್ಪ ಬಾಡಲ್ಲ, ಅವನ ಕೊರಳಲ್ಲಿರುವ ಪುಷ್ಪ ಬಾಡಲ್ಲ ಅಂದರೆ ನಮ್ಮ ಜೀವನ ಬಾಡಲ್ಲ. ನಮ್ಮ ಜೀವನ ಬಾಡಿ ಹೋಗ್ತಾ ಇದೆ. ಯಾಕೆ? ಅವನ ಚಿಂತನೆ ಇಲ್ಲದೆ. ಅವನ ಅನುಗ್ರಹದಿಂದ ಅವನ ಕೊರಳಲ್ಲಿರುವ ಪುಷ್ಪ ಬಾಡಲ್ಲ ಅಂದರೆ, ನಾವು ಚಿಂತನೆ ಮಾಡಿದರೆ ನಮ್ಮ ಜೀವನವೂ ಕೂಡ ಬಾಡದೇ ಇರುತ್ತೆ. ಅಷ್ಟೇ ಅಲ್ಲ, ದೇವರನ್ನ ಪಂಕಜ ಮಾಲಿನೆ ಎಂಬ ಚಿಂತನೆ ಮಾಡಿದಾಗ ಭಾಗವತ ಒಳ್ಳೆ ರಹಸ್ಯಗಳನ್ನು ಹೇಳುತ್ತೆ. ಏನದು? ಎಲ್ಲರ ಹೃದಯದಲ್ಲಿ ಕಮಲ ಇದೆ, ಆ ಹೃದಯದಲ್ಲಿ ಭಗವಂತ ನಿಂತಿದ್ದಾನೆ. ಹೇಗಿರ್ತಾನೆ ಅಂದ್ರೆ, ತುಂಬಾ ಚಿಕ್ಕ ರೂಪದಿಂದ ಇರುತ್ತಾನೆ. ಆ ರೂಪದ ಕೊರಳಲ್ಲಿ ಒಳ್ಳೆ ಕಮಲ ಪುಷ್ಪದ ಮಾಲೆ, ಆ ಮಾಲೆಗೆ ಸುವಾಸನೆ, ಆ ಸುವಾಸನೆಗೆ ದುಂಬಿಗಳೆಲ್ಲ ಬಂದು ತಿರುಗಾಡತಾ ಇರುವಂತೆ ಚಿಂತನೆ ಮಾಡಿ ಅಂದ್ರು. ಅವಾಗ ಸಂಶಯ, ಈ ದುಂಬಿಗಳೆಲ್ಲ ಹೊರಗಿನ ಪುಷ್ಪಕ್ಕೆ ಬಂದಾವು, ನಮ್ಮ ಒಳಗೆ ದೇವರು, ದೇವರ ಕೊರಳಲ್ಲಿ ಹಾರ, ಹಾರಕ್ಕೆ ಮತ್ತು ದುಂಬಿಗಳು ಎಲ್ಲಿಂದ ಬರುತ್ತೆ ಅಂದರೆ, ಹೇಳುತ್ತಾರೆ ಜ್ಞಾನಿಗಳಾದ ಮುಕ್ತರಾದ ಬ್ರಹ್ಮಾದಿ ದೇವತೆಗಳು ಆ ಹೃದಯದಲ್ಲಿರುವ ದೇವರ ಕೊರಳಲ್ಲಿರುವ ಹಾರದ ಸುತ್ತು ದುಂಬಿಗಳಾಗಿ ತೆರಕ್ತಾ ಇರುತ್ತಾರಯ್ಯ, ನಿಮಗೇನು ಗೊತ್ತು ಆ ರಹಸ್ಯ, ಅದನ್ನ ಚಿಂತನೆ ಮಾಡಿ. ಹಾಗಾದರೆ ಜ್ಞಾನಿಗಳಾದಂಥ ಮುಕ್ತರಾದ ಮಹಾನುಭಾವರಿಗೆ ಆಶ್ರಯ ಕೊಟ್ಟದ್ದೇ ದೇವರ ಕೊರಳಲ್ಲಿರುವ ಕಮಲ ಪುಷ್ಪ ಅಂತ ನಾವು ಚಿಂತನೆ ಮಾಡಿದರೆ, ಕಮಲ ಪುಷ್ಪ, ಆ ಪುಷ್ಪದ ಗುಂಪೆ ಮಾಲೆ, ಆ ಮಾಲೆಗೆ ಆಶ್ರಯ ದೇವರ ಕಂಠ. ಅದಕ್ಕೆ ಹೇಳುತ್ತಾ ಇದ್ದಾರೆ, ದೇವರ ಕಂಠ ಅಂಟಿಲ್ಲದ ಪುಷ್ಪಗಳಿಗೆ ಆಶ್ರಯ, ಹಾಗೆ ದೇವರ ಕಂಠ ಅಂಟಿಲ್ಲದ ಪುಷ್ಪಗಳು ಅಂದರೆ ಭಕ್ತರು, ಅಂಟಿಲ್ಲದ ಭಕ್ತರಿಗೆ ಆಶ್ರಯ ದೇವರ ಕಂಠ. ಆ ಚಿಂತನೆ ಮಾಡಿದರೆ ನಮ್ಮ ಕಂಠವೂ ಕೂಡ ಅಂಟಿಲ್ಲದ್ದಾಗುತ್ತೆ. ನಮ್ಮ ಹೃದಯದಲ್ಲಿ ಕಮಲಗಳು ಅಂದರೆ ಅರಳಿ ಸದಾ ಇರುತ್ತೆ, ಬಾಡೋದೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ನಮ ಪಂಕಜ ನೇತ್ರಾಯ, ಅವನ ಕಣ್ಣು ಒಳ್ಳೆ ಕಮಲದಂತೆ, ಕಮಲದ ದಳದಂತೆ ಸುಂದರವಾದ ದೊಡ್ಡದಾದ ಕಣ್ಣು, ಅಂಟಿಲ್ಲದ ಕಣ್ಣು. ನಮಗೆ ಶಾಸ್ತ್ರದಲ್ಲಿ ವರ್ಣನೆ ಮಾಡುತ್ತಾರೆ, ಶರೀರವನ್ನೇ ರಥ ಅಂತ ವರ್ಣನೆ ಮಾಡುತ್ತಾರೆ. ಶರೀರ ರಥ ಹೇಗೆ ಅಂದರೆ, ರಥಕ್ಕೆ 2 ಚಕ್ರ 4 ಕುದುರೆ ಇರುತ್ತೆ. ಈ 4 ಕುದುರೆ ಎಲ್ಲಿಗೆ ಕರಕೊಂಡು ಹೋದರೆ ರಥ ಆ ಕುದುರೆ ಹಿಂದೆಯೇ ಬರ್ತಾ ಇರುತ್ತೆ. ನಮ್ಮ ಶರೀರದಲ್ಲೂ ಕೂಡ ಇಡೀ ಶರೀರವೇ ರಥ. ಇದಕ್ಕೆ ಕುದುರೆಗಳು ಯಾವುದು ಅಂದರೆ, 2 ಕಿವಿ 2 ಕಣ್ಣು ಇವೇ ಕುದುರೆಗಳು. ದೇವತೆಗಳು ನಿಂತಿರ್ತಾರೆ ನೋಡಿ, ನಮ್ಮ ಶರೀರ ಎಲ್ಲಿಗಾದ್ರೆ ಹೋಗ್ಬೇಕಾದ್ರೆ ನೋಡಿ ಹೋಗುತ್ತೆ, ಕೇಳಿ ಹೋಗೋದು, ನೋಟ ಕಿವಿ ಎರಡು ಹೋಯ್ತಾ ಬಂದು ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ. ಕಿವಿ ಕಿವುಡು ಅಂತಿರುತ್ತೆ, ಆದರೆ ಸ್ವಲ್ಪ ಅವರಿಗೆ ಚೂರಾದ್ರೂ ಕೇಳ್ತಾ ಇರುತ್ತೆ. ಕಿವರಿಗೆ ಪೂರ ಕಿವುಡು, ಏನು ಬಾಂಬ್ ಹಾಕಿದ್ರು ಕೇಳಿಸಲ್ಲ. ಅಂತಹ ಕಿವುಡಿದೆ. ಆದರೂ ಅವ್ರಿಗೆ ಗೊತ್ತಾಗುತ್ತೆ, ಕಣ್ಣಿನಿಂದ ಸಂಜ್ಞೆ ಮಾಡಿದ್ರೆ ಗೊತ್ತಾಗುತ್ತೆ, ಕಣ್ಣು ಇಲ್ಲ ಕಿವಿ ಇಲ್ಲ ಅಂದ್ರೆ ಕ್ಲೀನ್ ಬೌಂಡ್, ಆ ಜೀವಿ ಪೂರ್ಣ ನಿಶಿಥಿಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಎರಡು ಕಣ್ಣು ಎರಡು ಕಿವಿ ನಮಗೇನಾಗ್ತಾ ಇದೆ ಅಂದ್ರೆ ಎಲ್ಲ ಜಗತ್ತನ್ನ ತೋರತ ಜಗತ್ತಿನ ಮೇಲೆ ವ್ಯಾಮೋಹ ಬರಲಿಕ್ಕೆ ಕಾರಣವೇ ಕಣ್ಣು. ಹೌದಾನೆ? ಒಂದು ಪದಾರ್ಥದ ಪರಿಚಯ ಇಲ್ಲ, ನೋಡ್ಲಿಲ್ಲ, ಕೇಳಲಿಲ್ಲ, ಅದರ ತಂಟೆಗೆ ನಾವು ಹೋಗಲ್ಲ. ಯಾವ ಪದಾರ್ಥ ನಮ್ಮ ಕಣ್ಣಿಗೆ ಬೀಳುತ್ತೆ ಅದರ ಕುರಿತು ನಾವು ಕೇಳ್ತೇವೆ, ಆಸೆ ಹುಟ್ಟುತ್ತೆ, ಬೇಕು, ಪ್ರಯತ್ನ ನಡಿ, ಅಲ್ಲಿಗೆ ಹೋಗಿ ಎಲ್ಲ ಸಿಕ್ಕಾಕೊಳ್ತಾ ಹೋಗ್ತೇವೆ. ಅದರಿಂದ ದೇವರನ್ನ ಕೇಳ್ತಾ ಇದ್ದಾರೆ, ಸ್ವಾಮಿ ಹಾಗೆ ಅಂತ ನಮ್ಮ ಕಣ್ಣು ಕಿವಿ ಎರಡು ತೆಗೆದು ಬಿಡು, ತುಂಬಾ ಅಂಟಿದೆ ಅಂದರೆ ಜೀವನವೇ ನಡೆಯಲ್ಲ. ಹಾಗಾದರೆ ಏನು ಬೇಕು ನನಗೆ? ಕಣ್ಣು ಬೇಕು, ಕಿವಿಯೂ ಬೇಕು, ಆದರೆ ಅದಕ್ಕೆ ಅಂಟಿಲ್ಲದಿದ್ರೆ ಸಾಕು, ನನಗೆ ಇನ್ನೇನು ತೊಂದರೆ ಆಗಲ್ಲ. ಅದಕ್ಕೆ ಅಂಟಿಲ್ಲದ ಕಣ್ಣಿದ್ದವ, ಅಂಟಿಲ್ಲದ ಕಿವಿಯವ ಅಂತ ನಾನು ಚಿಂತನೆ ಮಾಡುತ್ತೇನಯ್ಯ ನಿನ್ನ. ಅದಕ್ಕೆ ನೀನು ನನ್ನಲ್ಲಿ ನಿಂತು ನನ್ನ ಕಣ್ಣು ಮತ್ತು ಕಿವಿಗಳನ್ನ ಅಂಟಿಲ್ಲದೆ ಮಾಡು. ಅಂಟಿಲ್ಲದೆ ಹೋಗೋದು ಅಂದ್ರೆ ಎಲ್ಲಾ ಪದಾರ್ಥಗಳನ್ನ ನೋಡಬಹುದು, ಆದರೆ ಅದರ ಮೇಲೆ ಆಸೆ ಬರಬಾರದು, ಅದಕ್ಕೆ ಕಾರಣ ಆಗಬಾರದು. ಹಾಗಾಗಬಾರದು ಅಂದರೆ ನಾವು ನಿಶ್ಚಯ ಮಾಡಿಕೊಂಡು ಹೋಗಿ ನಾಳಿಂದ ಏನೇನು ನೋಡ್ತೀನೋ ಅದನ್ನ ಆಸೆ ಪಡಲ್ಲ ಅಂದರೆ ಆ ಕ್ಷಣದಿಂದ ಜಾಸ್ತಿ ಆಗಿರುತ್ತೆ. ಅದು ಎಲ್ಲರ ಅನುಭವ ಹೋಗ್ತಾನೆ. ನಿಶ್ಚಯ ಮಾಡಿರ್ತೇವೆ ನಾಳಿಂದ ಉಪವಾಸ ಮಾಡಲೇಬೇಕು, ಅವತ್ತೇ ಶುರು ಊಟ. ಯಾಕೆ? ಮೆಕ್ಯಾನಿಸಮ್ ಗೊತ್ತಿಲ್ಲ, ಅದಕ್ಕೆ ಹಾಗೆ ಮಾಡಿಕೊಳ್ತಾ ಇದ್ದೇವೆ. ಒಳಗೊಬ್ಬನಿದ್ದಾನೆ, ಅವನೆಲ್ಲ ನಾಡಿಸ್ತಾನೆ ಎಂಬುದೇ ಮರೆತು ನಾ ಅಂತ ಹೋದರೆ ರಿವರ್ಸೇ ಆಗುತ್ತೆ. ಅವನನ್ನೇ ಪ್ರಾರ್ಥನೆ ಮಾಡಿದರೆ ಮಾಡಿಸಯ್ಯ ಅಂದ್ರೆ ಉಪವಾಸವೂ ಮಾಡಿಸ್ತಾನೆ, ವನವಾಸವೂ ಮಾಡಿಸ್ತಾನೆ. ಅದರಿಂದ ಅವನಿಗೆ ಶರಣಾಗತಿ, ಅವನನ್ನು ವಿಶೇಷವಾಗಿ ಶರಣ ಹೊಂದಿ ಎಲ್ಲಾ ಕಾರ್ಯಗಳು ನಮಗೆ ಆಗಬೇಕು, ನಾವಾಗಿ ಆಗಲ್ಲ ಅಂತ ತಿಳಿಸಿಕೊಳ್ಳಿಕ್ಕೆ ನಮ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಅವನ ಪಾದಗಳು ಕಮಲದಂತೆ ಸುಂದರವಾಗಿವೆ, ಕಮಲದಳಗಳಂತೆ ಕೋಮಲವಾಗಿವೆ, ಅಂಟಿಲ್ಲದ ಪಾದ, ಇಡೀ ಜಗತ್ತನ್ನೇ ಹೊತ್ತ ಪಾದ ಆ ಭಗವಂತನದ್ದು. ಅದಕ್ಕೆ ನೋಡಿ, ನಮ್ಮ ಕಾಲಿಗೂ ಅಂಟಿದೆ, ಕಾಲಿಗೆ ಅಂಟಿದ್ದದ್ದಕ್ಕೆ ಎಲ್ಲಿ ಹೋಗಬಾರದೋ ಅಲ್ಲಿಗೆ ಹೋಗ್ತಾ ಇರುತ್ತೆ ಈ ಕಾಲು. ಎಲ್ಲಿಗೆ ಹೋಗಬಾರದೋ ಅಲ್ಲಿ ಹೋಗುತ್ತೆ, ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗೋದೇ ಇಲ್ಲ. ಹೌದಾನೆ? ಅದಕ್ಕೆ ಆ ಕಾಲಿಗೂ ಕೂಡ ಅಂಟು ಹೋಗಬೇಕಾದರೆ ದೇವರನ್ನ ಪಂಕಜಾಂಘ್ರಯೇ ಅಂತ ಚಿಂತನೆ ಮಾಡಬೇಕು. ಇನ್ನ ಭಗವಂತನ ಸ್ತೋತ್ರ ವಿಶೇಷವಾಗಿ ಮಾಡುತ್ತಾಳೆ. ಯಥಾ ಹೃಷಿಕೇಶ ಖಲೇನ ದೇವಕಿ ಕಂಸೇನ ರುದ್ಧ ತಿಚಿರಂ ಸುಚಾರ್ಪಿತ. ವಿಮೋಚಿತಾಹಂ ಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ ವಿಪತ್ಗಣಾತ್. ಹೇ ಸ್ವಾಮಿ, ನಿನ್ನನ್ನು ನಾನು ನೆನೀತಾ ಇದ್ದೇನಪ್ಪ. ಯಾಕೆ ನೆನೆದದ್ದು ಯಾಕೆ ಅಂದರೆ, ನನ್ನನ್ನ ತುಂಬಾ ಆಪತ್ತಿನಿಂದ ರಕ್ಷಣೆ ಮಾಡಿದವ ನೀನೆ. ನನ್ನನ್ನು ಮಾತ್ರ ಅಲ್ಲ, ಸಹಾತ್ಮಜ ನನ್ನ ಮಕ್ಕಳಿಂದ, 5 ಜನ ಮಕ್ಕಳಿಂದ ಕೂಡಿಕೊಂಡು ನಾನಿದ್ದರೆ ಹೆಣ್ಣು, ನನ್ನನ್ನು ರಕ್ಷಣೆ ಮಾಡಿದವ ನೀನೆ, ನಿನ್ನನ್ನು ನೆನೆಯುತ್ತೇನೆ. ಅವಾಗ ಹೇಳ್ತಾರೆ ದೇವರು ನಮ್ಮನ್ನ ಕಷ್ಟದಿಂದ ಉದ್ಧಾರ ಮಾಡೋದು ಹೇಗೆ? ನಾವು ನೆನೆದರೆ ದೇವರು ಉದ್ಧಾರ ಮಾಡೋದು. ಹೌದು, ಅದಕ್ಕೆ ತಾನೇ ತುಂಬಾ ಸ್ತೋತ್ರಗಳೆಲ್ಲ ಹೇಳ್ತಾ ಇರ್ತೀವಿ. ದಿನದಲ್ಲಿ ಎಷ್ಟು ಸ್ತೋತ್ರ ಹೇಳ್ತೀರಿ? ಒಬ್ಬರಂದ್ರು ನಾವು 25 ಸ್ತೋತ್ರ ಹೇಳ್ತೀವಿ, ಇನ್ನೊಬ್ಬರಂದ್ರು ನಾವು 100 ಹೇಳ್ತೀವಿ, ಇನ್ನೊಬ್ಬರಂದ್ರು ನಾವು 100 ಸಲ ಹೇಳ್ತೀವಿ. ಒಟ್ಟಾರೆ ತಲೆಯಲ್ಲಿ ನಾವು ಹೇಳಿದ್ದಕ್ಕೆ ದೇವರು ಬರುತ್ತಾರೆ, ಇಲ್ಲದಿದ್ರೆ ಬರಲ್ಲ. ಹೌದಾನೆ? ಆದರೆ ರಹಸ್ಯ ಏನು ಅಂದರೆ, ಆ ಸ್ತೋತ್ರ ಹೇಳುವಂತೆ ಮಾಡಿದ್ದೇ ಅವನು. ಅವನೇ ನಮ್ಮಲ್ಲಿ ನಿಂತು ಸ್ತೋತ್ರ ಹೇಳುವಂತೆ ಮಾಡದಿದ್ರೆ ನಾವು ಸ್ತೋತ್ರ ಹೇಳಲ್ಲ, ಅವನು ಬರಲ್ಲ. ಮೇಲ್ನೋಟಕ್ಕೆ ನೀ ಸ್ತೋತ್ರ ಹೇಳು, ನಾನು ಬರ್ತೇನೆ ಅಂತಾನೆ. ಸ್ತೋತ್ರ ಹೇಳಿಸೋದು ಅವನೇ, ಬರೋದು ಅವನೇ. ಅದೇ ದಾಸರು ಕೇಳುತ್ತಾರೆ, ಅಯ್ಯ ನನ್ನ ಉದ್ಧಾರ ಮಾಡು. ಯಾಕೆ ಮಾಡಲಿ? ಅಲ್ಲ, ನೀನು ಪ್ರಹ್ಲಾದ, ಅಂಬರೀಷ, ಧ್ರುವ ಎಲ್ಲರನ್ನು ಉದ್ಧಾರ ಮಾಡಿದೆಯಲ್ಲ. ಅಲ್ಲ, ಅವರೆಲ್ಲ ತಪಸ್ಸು ಮಾಡಿದ್ರು, ಸಾಧನೆ ಮಾಡಿದ್ರು, ಅದಕ್ಕೆ ಉದ್ಧಾರ ಮಾಡಿದೆ. ಹೌದಾ? ಇಷ್ಟು ಹೇಳಯ್ಯ, ಅವರೇ ಮಾಡಿದ್ರೋ ನೀ ಮಾಡಿಸಿದೆಯೋ? ಇಲ್ಲ, ನಾನೇ ಮಾಡಿಸಿದೆ. ಮತ್ತೆ ನನ್ನಿಂದ ಯಾಕೆ ಮಾಡಿಸಲ್ಲ? ಅವರಲ್ಲಿ ನಿಂತು ನೀನೇ ಸಾಧನೆ ಮಾಡಿಸಿ, ತಪಸ್ಸು ಮಾಡಿಸಿ, ನೀನೇ ಉದ್ಧಾರ ಮಾಡಿದೀಯ. ಮತ್ತೆ ನನ್ನಿಂದಲೂ ನೀನೇ ಮಾಡಿಸಿ, ನೀನೇ ಉದ್ಧಾರ ಮಾಡುವ ಅಂತ ದೇವರನ್ನು ಕೇಳುತ್ತಾರೆ. ಆ ರೀತಿಯಲ್ಲಿ ಹೇ ಸ್ವಾಮಿ, ಹಾಗಾದರೆ ಈ ಕಷ್ಟಗಳು ನಮಗೆ ಬಂದಾಗ ದೇವರು ರಕ್ಷಣೆ ಮಾಡುವುದು ಅಂದ್ರೆ ಆ ಫೆನಾಮಿನನ್, ಆ ಸೂತ್ರ ಹೇಗಿದೆ ಅಂದ್ರೆ ಕಷ್ಟ ಅವನೇ ಕೊಡ್ತಾನೆ ನಮ್ಮ ಕರ್ಮಾನುಸಾರ. ಕಷ್ಟ ಅವನೇ ಕೊಡ್ತಾನೆ, ನಮ್ಮೊಳಗೆ ಹೊಕ್ಕು ನಿಂತು ಅವನ ಸ್ತೋತ್ರ ಅವನೇ ಮಾಡಿಸ್ತಾನೆ, ಕಷ್ಟ ಅವನೇ ಕಳೆಯುತ್ತಾನೆ. ಅದನ್ನೇ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ದೇವರ ಕುರಿತು ಹೇಳ್ತಾರಲ್ವ, ಭಯಕೃತ್ ಭಯನಾಶನ. ಭಯವನ್ನ ಕೊಟ್ಟರು ಅವನೇ, ಭಯಕೃತ್ ಭಯವನ್ನ ನಾಶನ ಮಾಡುವುದು ಅವನೇ. ಯಾರೋ ತಮಾಷೆಗೆ ಹೇಳ್ತಾರೆ, ಭಯ ಕೊಟ್ಟವನವನೇ ಏಕಾದಶಿ, ಭಯನಾಶನ ಉಪ್ಪಿಟ್ಟು ಕೊಟ್ಟವನವನೇ. ಹಾಕೋಬೇಡಿ, ತಪ್ಪಾಗುತ್ತೆ. ತಮಾಷೆ ಹೇಳ್ತಾರೆ, ಯಾರೋ ಅಲ್ಲ, ಪ್ರಸನ್ನ ತೀರ್ಥರೆ ಹೇಳ್ತಾ ಇದ್ದಾರೆ. ವಿದ್ಯಾಪ್ರಸನ್ನ ತೀರ್ಥರು ತಮಾಷೆಗೆ ಹೇಳ್ತಾ ಇದ್ದಾರೆ. ಆ ಅನುಸಂಧಾನ ಏನದು? ಒಂದು ಕೆಜಿ ಉಪ್ಪಿಟ್ಟು ಹಾಕಿ ಆ ಕಲಿಪುರುಷನ್ ತುಳಿದು ಬಿಡಬೇಕು ಅಂತ ಏಕಾದಶಿ ದಿವಸ. ಹಾಗಲ್ಲ, ಭಯವನ್ನ ಕೊಡೋದು ಅವನೇ, ಭಯವನ್ನ ನಾಶನೆ ಮಾಡೋದು ಅವನೇ. ಅದಕ್ಕೆ ಹೇಳ್ತಾ ಇದ್ದಾಳೆ, ಹೇ ಸ್ವಾಮಿ, ನಮ್ಮನ್ನ ನಾನಾ ಕಡೆ ನೀನೇ ರಕ್ಷಣೆ ಮಾಡಿದ್ದೀಯ. ಅಲ್ಲೂ ಪ್ರಶ್ನೆ ಬಂತು. ಏನು ಪ್ರಶ್ನೆ ಅಂದರೆ, ಭಗವಂತ ಕೆಲವರಿಗೆ ಕಷ್ಟ ಕೊಡ್ತಾನೆ, ಕಷ್ಟ ಕೊಟ್ಟಾಗ ತನ್ನ ನೆನಪು ತಾನೇ ಕೊಡ್ತಾನೆ, ನೆನಪು ಕೊಡೋ ರೀತಿ ಬೇರೆ ಬೇರೆ ಕೊಡುತ್ತಾನೆ. ಹೇಗೆ ಕೊಡ್ತಾನೆ? ಕೆಲವರಿಗೆ ತನ್ನ ನೆನಪು ಕೊಟ್ಟು ಹೇ ಕೃಷ್ಣ ಕಾಯೋ ಕಾಯೋ ಅಂತ ಕೂಗುವಂತೆ ಮಾಡಿ ತಾನು ರಕ್ಷಣೆ ಮಾಡುತ್ತಾನೆ. ಇನ್ನೊಮ್ಮೆ ಏನು ಇಲ್ಲ, ಕಷ್ಟ ಕೊಟ್ಟದ್ದು ನೀನೇ, ಒಳ್ಳೆದಕ್ಕೆ ಕೊಟ್ಟಿದ್ದೀಯ, ನಿನಗರ್ಪಿತ ಅನ್ನುವ ಬುದ್ಧಿ ಕೊಡ್ತಾನೆ, ತಾನೇ ರಕ್ಷಣೆ ಮಾಡುತ್ತಾನೆ. ಮೊದಲನೇ ವರ್ಗದಲ್ಲಿ ಕಷ್ಟ ಕೊಟ್ಟ ತಾನೇ ನಿಂತ, ಕಷ್ಟ ಬಿಡಿಸು ಎಂಬ ಪ್ರಾರ್ಥನೆ ಇದೆ. ಕಷ್ಟ ನಾವೆಲ್ಲ ಸ್ತೋತ್ರ ಹೇಳ್ತಾ ಇರ್ತೀವಿ, ಪೂಜೆ ಮಾಡಿಸ್ತೀವಿ, ಅದರಲ್ಲಿ ಪ್ರಾರ್ಥನೆ ಇದೆ. ಏನದು? ನಮ್ಮ ಕಷ್ಟ ಬಿಡಿಸು, ಕಷ್ಟ ಬಿಡಿಸು ಎಂಬ ಪ್ರಾರ್ಥನೆ ಇದೆ. ಆದರೆ ಜ್ಞಾನಿಗಳಾದವರು, ದೊಡ್ಡವರು ಏನು ಮಾಡುತ್ತಾರೆ, ಅವರಿಗೂ ಕಷ್ಟ ಬರುತ್ತೆ, ಕಷ್ಟ ಬರದೇ ಇಲ್ಲ. ಕಷ್ಟ ಬಂದಾಗ ಅವರೇನು ಮಾಡುತ್ತಾರೆ, ಕಷ್ಟ ಬಿಡಿಸು ಅಂತ ಕೇಳಲ್ಲ. ಮತ್ತೇನು ಮಾಡುತ್ತಾರೆ, ಬಂದ ಕಷ್ಟ ನೀನೇ ನನ್ನ ಒಳ್ಳೆಯದಕ್ಕೆ ಕೊಟ್ಟಿದ್ದೀಯ ಅಂತ ದೇವರಿಗೆ ಅರ್ಪಣೆ ಮಾಡಿ ಇನ್ನೇನ್ ಕೇಳುತ್ತಾರೆ, ಆ ಕಷ್ಟ ತಡ್ಕೊಂಬ ತಾಕತ್ತು ಕೊಡು ಅಂತ ಕೇಳುತ್ತಾರೆ. ಎಷ್ಟು ವ್ಯತ್ಯಾಸ! ಕಷ್ಟವೇ ತೆಗೆದು ಬಿಡು ಅಂತ ಒಂದಾದರೆ, ಕಷ್ಟ ತಡ್ಕೊಳ್ಳ ತಾಕತ್ತು ಕೊಡು ಅಂತ ಪ್ರಶ್ನೆಯೇ ತುಂಬಾ ವ್ಯತ್ಯಾಸ ಆಯಿತು. ಅದಕ್ಕೆ ಭಗವಂತ ನಮ್ಮನ್ನು ಆ ಹಂತಕ್ಕೆ ಕರಕೊಂಡು ಬರ್ತಾನೆ. ಮೊದಲು ಮೊದಲಲ್ಲಿ ನಮಗೆ ಕಷ್ಟ ತಡ್ಕೊಳ್ಳುವ ತಾಕತ್ತೇ ಇರಲ್ಲ, ಬೇಸೆ ಗೊತ್ತಿರಲ್ಲ. ಏನದು? ನಾವು ದೇವರನ್ನ ಕಷ್ಟವೇ ತೆಗೆದು ಬಿಡು ಅಂತ ಕೇಳಬೇಕಾ, ಕಷ್ಟವೇ ಕೊಡಬೇಡ ಅಂತ ಕೇಳಬೇಕಾ, ಅಥವಾ ಕಷ್ಟ ತಡೆಯೋ ತಾಕತ್ತು ಕೊಡು ಅಂತ ಕೇಳಬೇಕಾ? ಅದು ಪ್ರಶ್ನೆ ತಾನೆ. ನಾವೆಲ್ಲ ಕೇಳೋದು ಕಷ್ಟ ತೆಗಿ ಅಂತ. ಶಾಸ್ತ್ರ ಹೇಳುತ್ತೆ, ಶಾಸ್ತ್ರ ಅಂದ್ರೆ ಏನೋ ಅಲ್ಲ, ದೇವರದ್ದೇ ಇನ್ನೊಂದು ಮುಖ. ಒಂದು ರೂಪದಿಂದ ಕಾಣತಾನೆ, ಒಂದು ರೂಪದಿಂದ ಶಾಸ್ತ್ರದಲ್ಲಿ ನಿಂತು ಹೇಳುತ್ತಾನೆ. ದೇವ ಹೇಳ್ತಾ ಇದ್ದಾನೆ, ನೀವು ಕಷ್ಟ ಕೊಡಬೇಡ ಅಂತ ನನ್ನನ್ನು ಕೇಳಬೇಡಿ. ಯಾಕೆ ಕೇಳಬಾರದು? ನಾನು ನಿಮಗೆ ಕಷ್ಟ ಒಳ್ಳೆದಕ್ಕೆ ಕೊಡ್ತಾ ಇದ್ದೇನೆ. ಕಷ್ಟದಿಂದ ನಿಮಗೆ ಒಳ್ಳೆದಾಗೋದಾದರೆ ಕಷ್ಟ ಬೇಡಿ ಅಂತ ಕೇಳೋದು ನಿಮಗೆ ಒಳ್ಳೆದಾಗೋದನ್ನ ತಪ್ಪಿಸಿಕೊಂಡಂತಾಗುತ್ತೆ. ಅವಾಗೆ ಮತ್ತು ಪ್ರಶ್ನೆ, ಕಷ್ಟದಿಂದ ಒಳ್ಳೆದಾಗುತ್ತಾ ಅಲ್ವಾ? ಕಷ್ಟ ಅಂದ್ರೆ ಏನು, ಅದು ಹೇಗೆ ಬರುತ್ತೆ, ಆ ಮೆಕ್ಯಾನಿಸಮ್ ಗೊತ್ತಾಗಬೇಕಲ್ಲ. ಅದು ಹೇಳ್ತಾರೆ, ಕಷ್ಟ ಅಂದ್ರೆ ಏನೋ ಇಲ್ಲ, ನಮ್ಮ ಓನ್ ಪ್ರಾಪರ್ಟಿ. ಎಲ್ಲಿಂದ ಬರ್ತಾ ಇದೆ? ನಾವು ಖುಷಿಯಾಗಿ ಮಾಡಿದ ಪಾಪದಿಂದ ಬರ್ತಾ ಇದೆ. ಹಿಂದೆ ಅನೇಕ ಜನ್ಮಗಳಲ್ಲಿ ರಾಶಿ ರಾಶಿ ಪಾಪಗಳನ್ನ ನಾವು ಖುಷಿಯಿಂದ ಮಾಡಿರ್ತೇವೆ. ಯಾರಾದರೂ ಸುಖ ಇಲ್ಲದಿದ್ದರೆ, ಖುಷಿ ಇಲ್ಲದಿದ್ದರೆ ಪಾಪ ಮಾಡುತ್ತಾರ? ಮಾಡೋದೇ ಇಲ್ಲ. ಅವರು ಪಾಡಿದವರು ಕೂತಿರ್ತಾರೆ. ಆ ಪಾಪ ಮಾಡಿದಾಗ ಅದೇನೋ ಸುಖ ಬರುತ್ತಲ್ಲ, ಅದಕ್ಕಾಗಿ ಪಾಪ ಮಾಡುತ್ತಾರೆ. ಹಾಗಾದರೆ ಆ ಪಾಪ ಏನಿದೆಯಲ್ಲ, ಅದೇ ಕಷ್ಟಗಳಿಗೆ ಕಾರಣ ಅಂದ್ರು ದೇವ ಅಂತ. ಆ ಪಾಪ ಎಷ್ಟಿದೆ ಗೊತ್ತಾ? ದೊಡ್ಡ ಟ್ಯಾಂಕರ್ ತುಂಬ ಕೂತಿದೆ, ಎಣ್ಣೆ ಥರ ರಾಶಿ ರಾಶಿ ಕೂತಿದೆ. ಆ ಎಣ್ಣೆ ಖರ್ಚಾದರೆ ಹೊರತು ನಾವು ಮೇಲಕ್ಕೆ ಹೋಗ್ಲಿಕ್ಕಿಲ್ಲ, ಅದು ಖರ್ಚು ಮಾಡಿಯೇ ಹೋಗ್ಬೇಕು. ಖರ್ಚಾಗಬೇಕಾದರೆ ಆ ದೊಡ್ಡ ಎಣ್ಣೆ ಟ್ಯಾಂಕರಿಂದ ಚಿಕ್ಕ ಪೈಪಲ್ಲಿ ಒಂದು ದೀಪಕ್ಕೆ ಕನೆಕ್ಷನ್ ಕೊಟ್ಟಿದ್ದಾರೆ, ಅದು ಉರಿತಾ ಇದೆ. ಅದೇ ಕಷ್ಟ. ಎಷ್ಟು ಈ ಜನ್ಮದಲ್ಲಿ ಈ ದಿನ ಈ ಕ್ಷಣ ಇಷ್ಟಿಷ್ಟು ಕಷ್ಟ ಅಂತ ದೇವರು ಆ ದೀಪ ಉರಿಸ್ತಾ ಇದ್ದಾನೆ. ಅಲ್ಲ ಸ್ವಾಮಿ, ಈ ಕಷ್ಟ ಯಾಕೆ? ಖರ್ಚಾಗ್ಬೇಕಲ್ಲ, ನೀ ಮಾಡಿದ್ದೇ ಪಾಪ, ಅದು ಉಂಡೇ ಹೋಗಬೇಕು. ಪಾಪ ಎಂಬ ಎಣ್ಣೆ ಖರ್ಚಾಗಬೇಕಾದರೆ ದುಃಖದ ದೀಪ ಉರಿಯಲೇಬೇಕು. ಅದಕ್ಕೆ ದೇವ ಅಂದ, ನನಗೂ ಕರುಣೆ ಇದಯ್ಯ, ನಿನ್ನ ಇಡೀ ಟ್ಯಾಂಕರ್ ಅಲ್ಲಿ ಇರತಕ್ಕಂಥ ಎಣ್ಣೆಯನ್ನ ಬೆಂಕಿ ಹಾಕಿ ಉರಿಸಬಹುದು, ನೀನೇ ಉರಿದೋಗ್ತೀಯ, ತಡೀಲಿಕ್ಕಾಗಲ್ಲ. ಅದಕ್ಕೆ ಒಂದೊಂದು ಜನ್ಮದಲ್ಲಿ ಇಷ್ಟಿಷ್ಟೇ ಚೂರು ಚೂರೇ ದುಃಖ ಬರಲಿ ಅಂತ ಚಿಕ್ಕ ದೀಪ ಉರಿಸ್ತಾ ಇದ್ದೇನೆ. ನೀನಂತ ಕೇಳ್ತಾ ಇದೀಯ, ನನ್ನ ಹತ್ರ ಬಂದು ಶ್ರೀನಿವಾಸನ ಹತ್ರ ಬಂದು ಉಹಾರ ಹಾಕಿ ತೆಂಗಿನಕಾಯಿ ಎಲ್ಲ ಒಡಿಸಿ ಕೇಳಿದ್ದೇನು, ಈ ದೀಪ ಶಾಂತ ಮಾಡು, ಈ ದೀಪ ಶಾಂತ ಮಾಡು, ಯಾವುದು ದುಃಖದ ದೀಪ ಉರಿತಾ ಇದೆ, ಉರಿಬಾರದು ಅಂತ ಕೇಳಿದ್ರೆ ದೇವ ಅಂತಾನೆ, ವೆರಿ ಗುಡ್, ಇವಾಗ ಉರಿಸಲ್ಲ, ಮತ್ತಿನ್ನೇನು, ನೆಕ್ಸ್ಟ್ ಟೈಮ್ ಡಬಲ್ ಆಗಿ ಉರಿಯುತ್ತೆ, ಓಕೆನಾ? ಉರಿಲೇಬೇಕು, ನಿಂದೇ ಆಪ್ಷನ್. ಈಗ ಉರಿಲ ಚಿಕ್ಕದಾಗಿ, ಮುಂದೆ ಡಬಲ್ ಆಗಿ ಉರಿಲ, ಬೇಡ ಸ್ವಾಮಿ ಇದೇ ಸಾಕು, ಹೌದಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಅವಾಗವಾಗ ಪೋಸ್ಟ್ಪೋನ್ ಮಾಡುವ ಮೆಂಟಾಲಿಟಿ. ಈಗ ದುಃಖ ಕಳೆದ್ರೆ ಸಾಕು, ಮುಂದೆ ಬರಲಿ, ಏನು ಚಿಕ್ಕ ಹುಡುಗಿದ್ದಾಗ್ಲಿಂದ ಇದೇ ಅಂದ್ಕೊಳ್ತಾ ಇರೋದು, ಈಗ ಕಳೆದ್ರೆ ಸಾಕು ಮುಂದೆ ಬರಲಿ, ಈಗ ಅವಾಗಿಂದ ಟ್ರಾನ್ಸ್ಫರ್ ಆಗಿರುತ್ತಲ್ವಾ? ಅದರಿಂದ ದೇವರನ್ನ ಕೇಳಬೇಕಾಗಿದ್ದೇನು, ನೀನು ಕಷ್ಟ ಕೊಡಬೇಡ ಅಂತ ಕೇಳಲೇಬಾರದು. ಯಾಕೆ? ಅವನಿಗೋಸ್ಕರ ಅಲ್ಲ, ನಮಗೋಸ್ಕರನೇ. ನಮ್ಮ ಒಳ್ಳೆದಕ್ಕೆ ಕೊಡ್ತಾನೆ. ಆ ಕಷ್ಟ ಕೊಟ್ಟಾಗ ನೋಡಿ, ತುಂಬಾ ಜನ ನೀವು ನಿಮ್ಮ ಜೀವನದಲ್ಲಿ ಆ ಪುಟಗಳನ್ನ ತೆರೆದು ನೋಡಿದಾಗ ಕಷ್ಟದಿಂದ ಕಲಿತ ಪಾಠಗಳೇ ಜಾಸ್ತಿ. ಕಷ್ಟ ನಮಗೆ ಪಾಠ ಕಲಿಸಿದಷ್ಟು ಸುಖ ಕಲಸಲ್ಲ. ಸುಖ ಮೈಮರೆಸತ್ತೆ, ಕಷ್ಟ ಪಾಠ ಕಲಿಸತ್ತೆ. ನಾವು ಬಿದ್ದ ಪ್ರತಿಯೊಂದು ಬೀಳೋದು ನಮಗೆ ಪಾಠ ಕಲಿಸಿರುತ್ತೆ. ಅದಕ್ಕೆ ಸ್ವಾಮಿ ನಮಗೆ ಕಷ್ಟ ಕೊಟ್ಟರು, ನಮ್ಮನ್ನು ತಡವಿ ಕಡವಿ ಹಾಕಿದ್ರು, ನಮಗೆ ಪಾಠ ಕಲಿಸಲಿಕ್ಕೆ ಕೊಟ್ಟಿರ್ತಾನೆ. ಆದರೆ ಆ ದುಃಖ ಬಂದಾಗ ನಮಗೆ ತಡೆಯಲಿಕ್ಕಾಗಲ್ಲ, ಒದ್ದಾಡ್ತಾ ಇರ್ತೇವೆ, ಆ ಒದ್ದಾಟವೇ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ದೇವರಲ್ಲಿ ಕೇಳೋದಿಷ್ಟೇ, ಸ್ವಾಮಿ ಚಿಕ್ಕ ಸೊಲ್ಯೂಷನ್ ಏನ್ ಬೇಕು? ಏನಿಲ್ಲ, ಡಾಕ್ಟರ್ ಹತ್ರ ಹೋದವು, ಹೇಳಿದ ಕಾಲ ಆಪರೇಷನ್ ಮಾಡಬೇಕು ಅಂತ. ನಾವಂದ್ವಿ ಆಪರೇಷನೇ ಬೇಡ. ಡಾಕ್ಟರ್ ಅಂದ, ಬಹಳ ಒಳ್ಳೇದು, ನಮ್ಗೇನಾಯ್ತು, ಆ ಕಾಲೇ ತೆಗೆದು ಬಿಡಬೇಕು ಅಂತ. ಏ ಇಲ್ಲ ಸ್ವಾಮಿ, ಕಾಲ ಆಪರೇಷನ್ ಮಾಡಿ ಪರವಾಗಿಲ್ಲ, ಕಾಲು ಉಳಿಬೇಕಾದ್ರೆ ಕಾಲಿಗೆ ಆಪರೇಷನ್ ಮಾಡಬೇಕು, ಮತ್ತೆ ಬೇಡ ಅಂತೀಯಲ್ಲ. ಇಲ್ಲ, ನಾನು ಸೂಜಿ ಚುಚ್ಚಿದ್ರೇನೆ ಅಷ್ಟು ನೋವಾಗುತ್ತೆ, ಇನ್ನು ನೀವು ಚಾಕು ತಗೊಂಡು ಕೊಯ್ದರೆ ನನ್ನ ಕಾಲಿಗೆ ನೋವು ತಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ, ಮತ್ತೆ ಹೇಗೆ ಮಾಡಲಿ? ಅವಾಗ ಡಾಕ್ಟರ್ ಹೇಳಿದ್ರು, ಅಯ್ಯ ನೀನ್ ಹೇಳಿದ್ದೆಲ್ಲ ಆಪರೇಷನ್ ಮಾಡು ಅಂತ, ಮಾಡುತ್ತೇನೆ, ಆಪರೇಷನ್ ಆಗ್ಬೇಕು, ಕಷ್ಟ ಕೊಯ್ತಾರೆ ಬರಬೇಕು, ನೋವು ಗೊತ್ತಾಗದಿದ್ರೆ ಸಾಕು ಅಷ್ಟೇ ತಾನೆ. ಅದಕ್ಕೆ ಡಾಕ್ಟರ್ ತಗೊಂಡ, ಇಂಜೆಕ್ಷನ್ ಕೊಟ್ಟ, ಕೊಟ್ಟ ಕೂಡಲೇ ಏನು ಗೊತ್ತಾಗ್ತಾ ಇಲ್ಲ ಕಾಲಿನ ಪ್ರಾಂತಕ್ಕೆ, ಏನು ಚೂರು ಅದಕ್ಕೆ ಅನಸ್ತೀಶಿಯಾ ಕೊಟ್ರು, ಮತ್ತಿನ ಇಂಜೆಕ್ಷನ್ ಕೊಟ್ರು. ಪೇಷಂಟ್ ಇರ್ತಾರೆ ಅವರ ಎದುರಿಗೆ, ಅವನಿಗೆ ಕಾಲಿಗೆ ಕೊಟ್ರೆ ಮೈಯೆಲ್ಲ ಎಚ್ಚರ ಇರುತ್ತೆ, ಅವನ ಎದುರಿಗೇನೆ ಡಾಕ್ಟರ್ ಚಾಕು ತೆಗೆದು ಕೊಯ್ತಾ ಇರ್ತಾನೆ, ಅವನ ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಡಾಕ್ಟರ್ ಜೋಕ್ಸ್ ಹಾಕ್ತಾ ಇರ್ತಾನೆ, ಅದಕ್ಕೆ ಅವನು ನಗುತ್ತಾ ಇರ್ತಾನೆ, ಒಂದು ಕಡೆ ಕೊಯ್ತಾ ಇರ್ತಾರೆ ನಗುತ್ತಾ ಇರ್ತಾನೆ. ಹಾಗಾದ್ರೆ ಸಾಕಲ್ವಾ, ದೇವರ ಹತ್ರ ಈಸ್ ದ ಬೆಸ್ಟ್ ಡಾಕ್ಟರ್. ಅವನಷ್ಟು ಡಾಕ್ಟರ್ ಇನ್ಯಾರು ಇಲ್ಲ, ಅವನೇ ಎಲ್ಲ ಡಾಕ್ಟರ್ ಇದ್ರೂ ರಿಪೇರ್ ಮಾಡೋದು ಅವನೇ. ಅವನ ಕೇಳೋದಿಷ್ಟೇ, ಸ್ವಾಮಿ ಈ ಕಷ್ಟಗಳೆಂಬ ಆಪರೇಷನ್ ಎಷ್ಟು ಬೇಕಾದ್ರೂ ಮಾಡಯ್ಯ, ನಾನು ಬೇಡ ಅಂಬಲ್ಲ, ತಡಕೊಳ್ಳೋ ತಾಕತ್ತು ಕೊಡು, ದುಃಖ ನನ್ನ ಮನಸ್ಸಿಗೆ ಬಾರದಂತೆ ಮಾಡು. ಅವಾಗ ದೇವ ಹೇಳ್ತಾನೆ, ಹಾಗಾದ್ರೆ ನಿನಗೆ ಇಂಜೆಕ್ಷನ್ ಕೊಟ್ಟು ಮಾಡಿಬಿಡುತ್ತೇನೆ, ಎಲ್ಲಾ ದುಃಖಗಳು ಕೊಡುತ್ತೇನೆ, ಇಂಜೆಕ್ಷನ್ ಕೊಡುತ್ತೇನೆ. ಏನು ಇಂಜೆಕ್ಷನ್ ಕೊಡುತ್ತಾನೆ? ತನ್ನ ನೆನಪು, ಭಕ್ತಿ ಎಂಬ ಇಂಜೆಕ್ಷನ್ ಕೊಡುತ್ತಾನೆ. ಭಕ್ತಿ ಬಂತ, ದೇವರ ನೆನಪು ಬಂತ, ಆ ನೆನಪೇನು ಮಾಡುತ್ತೆ ಅಂದರೆ ಏನೇ ದುಃಖ ಬಂದರೂ ಆ ದುಃಖದ ಅಂಟು ಮನಸ್ಸಿಗೆ ಬಾರದಂತೆ ಮಾಡಿಬಿಡುತ್ತೆ. ಕೆಲವೊಮ್ಮೆ ನಮಗೆ ಎಷ್ಟೇ ದುಃಖ ಬಂದಿದ್ರು ಪಕ್ಕದವರು ಹೇಳ್ತಾರೆ, ಅಯ್ಯೋಯ್ಯೋ ಎಷ್ಟು ದುಃಖ, ನಮ್ಮ ಮನಸ್ಸಿಗೆ ಬರಲ್ಲ, ಖುಷಿಯಾಗಿರ್ತೇವೆ. ಅವರೆಲ್ಲ ಏನ್ ಮನುಷ್ಯರೋ ಏನೋ, ಇಷ್ಟು ದುಃಖ ಇದ್ರೆ ನಗ್ತಾರೆ ಅಂತಾರೆ, ಹೋಗ್ತಾನೆ. ಹಾಗೆ ನಮಗೆ ದುಃಖ ಬಾರದೇ ಹೋಗೋದು ಬೇಡ. ಇವತ್ತು ಪ್ರವಚನ ಬಂದದ್ದಕ್ಕೆ ಚೂರು ಲಾಭ ಆಯ್ತಾ? ಚೂರು ದೇವರ ಪ್ರಾರ್ಥನೆ ಮಾಡೋದರಲ್ಲಿ ರಿಪೇರ್ ಆಯ್ತಾ? ಶ್ರೀನಿವಾಸನ ಬಂದು ಕೇಳಿಕೊಂಡ್ರಲ್ಲ ದುಃಖವೇ ಕೊಡಬೇಡ ಅಂತ, ಹಾಗೆ ಕೇಳಬೇಡಿ. ಹೇಗೆ ಕೇಳಬೇಕು? ದುಃಖ ಕೊಡು, ತಡಕೊಳ್ಳುವ ತಾಕತ್ತು ಕೊಡು, ನೋವು ಬರದಂತೆ ಮಾಡು ಹರಿಯೇ, ಅದನ್ನೇ ಕೇಳುತ್ತಾ ಇದ್ದಾಳೆ. ಇದು ಕೇಳಿದ್ದು ಯಾರು ಅಂದ್ರೆ ದೇವಕೀ ದೇವಿ ಮತ್ತು ವಿಶೇಷವಾಗಿ ಕುಂತಿದೇವಿ ಎಲ್ಲರೂ ಕೇಳಿಕೊಂಡಿದ್ರು. ಯಾರು ನಮ್ಮ ನಮ್ಮ ಅಂತ ಯಾಕಂದ್ರೆ ನಮ್ಗೆ ಬಹಳ ಬೇಕಾದವ ಯಾರು? ಕಲಿ, ದುರ್ಯೋಧನ. ಆ ದುರ್ಯೋಧನ ಪಾಂಡವರಿಗೆ ಕೊಟ್ಟಷ್ಟು ಕಾಟ ಯಾರಿಗೂ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್. ಅವನಷ್ಟು ಕಾಟ ಕೊಟ್ಟ, ಅವನಷ್ಟು ಕಾಟ ಕೊಡತಾ ಇದ್ರೂ ಕೂಡ ಪಾಂಡವರ ಮನಸ್ಸಲ್ಲಿ ಏನಿತ್ತು ಅಂದ್ರೆ, ಕೃಷ್ಣ ಇವನು ಕಾಟ ಕೊಡ್ತಾ ಇದ್ದಾನೆ, ಬಿಡಿಸೋ ಬಿಡಿಸೋ ಅಂತ ಕೇಳಿಕೊಂಡದ್ದಕ್ಕೆ ಬಿಡಿಸಿದ್ದಲ್ಲ. ಆ ಪಾಂಡವರ ತಲೆಯಲ್ಲಿ ಏನಿತ್ತು? ದುರ್ಯೋಧನ ಕಾಟ ಕೊಡುವಾಗ ಅದಕ್ಕೆ ಹೇಳುತ್ತಾರೆ, ಅವರಿಗೆ ತತ್ವಜ್ಞಾನ, ಜ್ಞಾನದ ಇಂಜೆಕ್ಷನ್ ಕೊಟ್ಟಿದ್ದ ಭಗವಂತ. ಯಾರಿಗೆ? ಪಾಂಡವರಿಗೆ. ಏನೀ ಜ್ಞಾನದ ಇಂಜೆಕ್ಷನ್ ಅಂದ್ರೆ, ಒಂದೇ ಒಂದು ನೋಡಿ, ಇಡೀ ಜಗತ್ತಿನಲ್ಲಿ ಶ್ರೀಹರಿ ಒಬ್ಬನೇ ಸ್ವತಂತ್ರ, ಇಂಡಿಪೆಂಡೆಂಟ್. ಮಿಕ್ಕವರೆಲ್ಲ ಅಸ್ವತಂತ್ರರು, ಇನ್ನಂದ್ರೆ ಡಿಪೆಂಡೆಂಟ್ಸ್. ಅಂದರೆ ಯಾವ ಜೀವ ಕೂಡ ತಾನಾಗಿ ಉಸಿರಾಡಲಾರ, ಏನು ಕೆಲಸ ಮಾಡಲಾರ. ಪಾಂಡವರಾದರೂ ಅಷ್ಟೇ, ದುರ್ಯೋಧನನಾದರೂ ಅಷ್ಟೇ. ದುರ್ಯೋಧನ ಪಾಂಡವರಿಗೆ ಕಾಟ ಕೊಟ್ಟ ಅಂದರೆ ದುರ್ಯೋಧನ ಅಸ್ವತಂತ್ರ, ತಾನಾಗಿ ಕಾಟ ಕೊಡಲಾರ. ಮತ್ತೆ ಯಾರು ಕಾಟ ಕೊಡಬೇಕು? ದುರ್ಯೋಧನನೊಳಗೆ ಅದೇ ಹೆಸರಿಟ್ಟುಕೊಂಡು ದೇವರಿದ್ದು ದುರ್ಯೋಧನನ ಮೂಲಕ ಹೊಡೆಸಿದ. ಯಾರನ್ನ? ಪಾಂಡವರನ್ನ. ಇದು ಪಾಂಡವರಿಗೆ ಗೊತ್ತಿತ್ತು. ಅದಕ್ಕೆ ಅವರೆಂದು ಕೂಡ ಈ ದುರ್ಯೋಧನನೇ ಕಾಟ ಕೊಟ್ಟ ಅಂತ ಎಲ್ಲಿ ಕಂಪ್ಲೇಂಟ್ ಮಾಡಿಲ್ಲ. ದೇವರ ಆ ದುರ್ಯೋಧನ ತಮಗೆ ಕಾಟ ಕೊಡ್ಲಿಕ್ಕೆ ಬಂದಾಗೆಲ್ಲ, ಹೇ ಸ್ವಾಮಿ ನೀನೇ ಈ ದುರ್ಯೋಧನದಲ್ಲಿ ನಿಂತು ಕಾಟ ಕೊಡಿಸ್ತಾ ಇದೀಯ. ಯಾರು ಕಾಟ ಕೊಡಿಸ್ಬೇಕು ಅಂದರೆ, ನಮ್ಮದೇ ಪಾರಬ್ಧ ಕರ್ಮ ಕೂತಿದೆ, ಅದು ಕಳೆಯಲಿಕ್ಕೆ ಕಾಟ ಕೊಡಿಸ್ತಾ ಇದ್ದೀಯ. ಕಾಟ ಕೊಡಿಸಿದ್ದು ನಿನ್ನ ಪೂಜಾ ಹರಿಯೇ. ತಡಕೊಳ್ತಾ ಇದ್ದೇವೆ, ತಡಕೊಳ್ಳುವ ತಾಕತ್ತು ಕೊಡು ಅಂತ ಕೇಳಿದ್ರು. ತಡಕೊಂಡದ್ದನ್ನ ದೇವರಿಗೆ ಪೂಜಾ ಅಂತರ್ಪಣೆ ಮಾಡಿದ್ರು. ಆ ಪೂಜೆಗೆ ಮೆಚ್ಚಿ ದೇವ ಓಡಿ ಬಂದ ಅಷ್ಟೇ ಹೊರತು ಅವರು ಬಿಡಿಸು ಬಿಡಿಸು ಅಂತ ಕೇಳಿಕೊಂಡಿಲ್ಲ, ಅದಕ್ಕಾಗಿ ದೇವ ಬರಲಿಲ್ಲ. ಇಷ್ಟು ಒಳ್ಳೇದು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ದೇವರನ್ನ ಏನಂತ ಕೇಳಬೇಕು ಅಂದರೆ, ಸ್ವಾಮಿ ನಮಗೂ ಕೂಡ ಬಿಡಿಸು ಅಂತ ಕೇಳುವ ಬುದ್ಧಿ ಕೊಡಬೇಡ. ಏನು ಕೊಟ್ಟರೂ ಒಳ್ಳೆದಕ್ಕೆ ಕೊಡತಾ ಇದೆಯಾ, ತಡಕೊಳ್ಳುವ ತಾಕತ್ತು ಕೊಡು ಹರಿಯೇ ಅಂತ ದೇವರನ್ನ ಕೇಳಬೇಕು. ಆ ರೀತಿಯಲ್ಲಿ ಪಾಂಡವರ ಒಳಗಿದ್ದು, ಹಾಗಾದರೆ ಆ ಗುಣ ನಮ್ಮಲ್ಲಿ ಬರಬೇಕಾದರೆ ಪಾಂಡವರಲ್ಲಿದ್ದು ಆ ಗುಣ ಯಾರು ಹೊರಗೆ ಹಾಕಿದ್ರೋ ಅವನೇ ನಮ್ಮಲ್ಲೂ ಇದ್ದಾನೆ ಎಂಬ ಚಿಂತನೆ ಮಾಡಿದರೆ ನಮಗೂ ಕೂಡ ಒಳಗಿರುವ ಭಗವಂತ ಪಾಂಡವರಿಗೆ ಕೊಟ್ಟಂತೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಚೂರಾದರೂ ಜ್ಞಾನ ಕೊಟ್ಟಾನು. ನಾ ಹೇಳ್ತಾಳೆ, ನಮಗೆ ದೇವರನ್ನು ಕೇಳೋ ಕಾಲಕ್ಕೆ ಕುಂತಿದೇವಿಯನ್ನ ಮಿಕ್ಕವರನ್ನ ನೀನು ಹೇಗೆ ರಕ್ಷಣೆ ಮಾಡಿದ್ದೀಯೋ ಹಾಗೆ ನನ್ನನ್ನು ರಕ್ಷಣೆ ಮಾಡುವಂತ ನಾವು ಕೇಳಬೇಕು. ಕುಂತಿದೇವಿ ಪಾಂಡವರು ಅವರನ್ನ ದೇವರು ರಕ್ಷಣೆ ಮಾಡಿದ ಅಂದ್ರೆ, ಈ ರಕ್ಷಣೆ ಮಾಡೋದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಅಲ್ಲಿ. ಹೊರಗೆ ಬಂದ ಕಷ್ಟ ಬಿಡಿಸೋದು ರಕ್ಷಣೆಯೋ ಅಂದ್ರೆ ಅಲ್ಲ. ಹೊರಗೆ ಕಷ್ಟ ಬಂದಾಗ ಅದನ್ನು ತಡಕೊಳ್ಳೋ ತಾಕತ್ತು ಕೊಡು ಎಂಬ ಜ್ಞಾನ ಕೊಟ್ಟಲ್ಲ ಭಗವಂತ, ಅದು ರಕ್ಷಣೆ ಮಾಡುವುದು. ನಮಗೆ ಎಚ್ಚರ, ಜ್ಞಾನ ಕೊಟ್ಟಷ್ಟು ರಕ್ಷಣೆ ಹೊರಗಿನ ಪದಾರ್ಥ ಯಾವುದು ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ದೇವರನ್ನ ಕೇಳಬೇಕು, ಹರಿಯೇ ನಿನ್ನ ನೆನಪು, ನೀನೇ ರಕ್ಷಕನೆಂಬ ನೆನಪೇ ನನ್ನ ರಕ್ಷಣೆ ಮಾಡುತ್ತೆ, ಅದು ಪಾಂಡವರಿಗೆ ಕೊಟ್ಟಿದ್ದೀಯ, ನನಗೂ ಕೊಡು ಹರಿಯೇ. ಹಾಗೆ ಕೇಳ್ತಾಳೆ. ನಾವು ಹೇಗೆ ಆಕೆಯಂತೆ ನಮ್ಮನ್ನ ರಕ್ಷಣೆ ಮಾಡು ಅಂದ್ರೆ ಆಕೆ ಇನ್ನೊಬ್ಬರನ್ನ ಕಂಪೇರ್ ಮಾಡ್ತಾಳೆ. ಹೇಗೆ? ಯಥಾ ಋಷಿಕೇಶ ಫಲೇನ ದೇವಕಿ ಕಂಸೇನ ವೃದ್ಧ ಚಿರಂ ಶುಚಾರ್ಪಿತ. ದೇವಕಿ ದೇವಿ ವಸುದೇವ ಇಬ್ಬರನ್ನ ಕಂಸ ಕಟ್ಟಿ ಹಾಕಿದ. ಯಾಕೆ? ಕತೆ ಗೊತ್ತು. ದೇವಕಿ ದೇವಿ ಕಂಸನ ಸೋದರಿ, ಯಾರೋ ಅಲ್ಲ, ತಾನೇ ವಸುದೇವನಿಂದ ಮದುವೆ ಮಾಡಿಸಿದ, ನಿಂತು ಮದುವೆ ಮಾಡಿಸಿದ. ಮಾಡಿಸಿದ ಮೇಲೆ ಕರಕೊಂಡು ಬರ್ತಾ ಇದ್ದ. ಕರಕೊಂಡು ಬರುವಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ, ಈ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರಲ್ವಾ, ಪರ್ಸನಾಲಿಟಿಯಲ್ಲಿ ಸ್ಪ್ಲಿಟ್ ಇರುತ್ತೆ. ಒಂದು ಕ್ಷಣ ಒಂಥರ ಇರ್ತಾರೆ, ಅದಕ್ಕೆ ನಾವು ಹೇಳ್ತಾ ಇರ್ತಾರೆ ಮಾಮೂಲಾಗಿ, ಏನ್ರಿ ನಿಮ್ಮವರು ಬಹಳ ಚಂದ, ನಿಮ್ಮವರು ಅಂದ್ರೆ ಯಾರಾದ್ರೂ ಸರಿ, ಹೆಣ್ಣಾದ್ರೂ ಗಂಡಾದ್ರು, ನಿಮ್ಮ ಮನೆಯವರೆಲ್ಲ ತುಂಬಾ ಚಂದ, ಅಯ್ಯೋ ಅವ್ರು ಯಾವಾಗ ಆಗಿರ್ತಾರೋ ನಮಗೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ವಾ. ಅಂದ್ರೆ ಒಂದು ಕ್ಷಣದಲ್ಲಿ ಅಪಾರ ಅಭಿಮಾನ ತೋರ್ತಾರೆ, ಇನ್ನೊಂದು ಕ್ಷಣದಲ್ಲಿ ಹೊಡೆದು ಹೊಡೆದು ಮಾಡ್ತಾರೆ, ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ ಅಂತಿರುತ್ತಲ್ಲ ಆ ತರ ಫುಲ್ ಪರ್ಸನಾಲಿಟಿ. ಕಂಸ ತಾನೇ ಸ್ವಯಂ ರಥ ಚಾಲನೆ ಮಾಡಿ ಕರ್ಕೊಂಡು ಬರ್ತಾ ಇದ್ದ. ಅದೇನ್ರಿ ಸ್ಪೆಷಾಲಿಟಿ ಅಂದ್ರೆ ನೋಡಿ, ಸಾಮಾನ್ಯ ನಮಗಲ್ಲ, ಈ ನಾಲ್ಕೈದು VVVVIP ಅಂತಿರ್ತಾರಲ್ಲ ಬಹಳ ದೊಡ್ಡವರು, ಅವರು ಒಂದು 10 ಕಾರ್ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ಅವರು ಸೆಲ್ಫ್ ಡ್ರೈವಿಂಗ್ ಮಾಡಲ್ಲ, ಒಬ್ಬರನ್ನ ಇಟ್ಕೊಂಡಿರ್ತಾರೆ, ಯಾರನ್ನ, ವಾಹನ ಚೋದಕರು, ಡ್ರೈವರ್ನ ಇಟ್ಕೊಂಡಿರ್ತಾರಲ್ವಾ, ಅವರು ಡ್ರೈವ್ ಮಾಡಲ್ಲ. ಆದರೆ ಒಂದೊಂದು ಅಕೇಶನ್ ಏನ್ ಬರ್ತಾ ಇರುತ್ತೆ, ಅವರಿಗೆ VVV ಇನ್ನ 4 V ಜಾಸ್ತಿ ಇತ್ತ, ಪಿ ಬಂದ್ರೆ VIP, ಅವರನ್ನ ಕೂಡಿಸಿ ಡ್ರೈವರ್ ಹೇಳ್ತಾರೆ, ನೀನು ಸರ್ಕೋ ನಾನೇ ಡ್ರೈವ್ ಮಾಡ್ತೇನೆ ಅಂತ. ಅವಾಗ ನೋಡೋರು ಹೇಳ್ತಾರೆ, ಏನ್ರಿ ನೀವು ಡ್ರೈವ್ ಮಾಡ್ತೀರಾ, ನಮಗೆ ಬೇಕಾದವರು ಬಂದ್ರು ಅದಕ್ಕೆ ನಾ ಡ್ರೈವ್ ಮಾಡ್ತೀನಿ, ಡ್ರೈವಿಂಗ್ ಯಾರಾದ್ರೂ ಮಾಡ್ಬೋದು, ಅವರು ಕೂತ್ರೆ ಬಹಳ ಇಂಪಾರ್ಟೆನ್ಸ್. ಹಾಗೆ ಕಂಸ ರಾಜ ತಾನೇ ರಥ ಚೋದನೆ ಮಾಡ್ತಾ ಇದ್ದಾನೆ. ಯಾಕೆ? ನನ್ನ ತಂಗಿ ಮತ್ತು ಆ ಮೈದನ ಬರ್ತಾ ಇದ್ದಾರೆ, ನಾನೇ ನಡೆಸ್ತೇನೆ. ಆ ನಡೆಸೋ ಕಾಲಕ್ಕೆ ಮುಖ ಎದುರಿಗಿರುತ್ತೆ, ತನ್ನ ತಂಗಿ ತಂಗಿ ಗಂಡ ಇಬ್ಬರು ಚೆನ್ನಾಗಿರೋದು ನೋಡೋ ಭಾಗ್ಯ ಇರಲ್ಲ ಅಂತ ಓಡಿಸ್ತಾ ತಲೆ ಚೂರು ತಿರುಗಿಸಿ ಅವರಿಬ್ಬರು ಚೆನ್ನಾಗಿರೋದನ್ನ ನೋಡಿ ಆನಂದ ಪಡ್ತಾ ಓಡಿಸ್ತಾ ಇದ್ದ. ಇಷ್ಟೆಲ್ಲ ಯಾಕೆ ಹೇಳಿದೆ? ಆಕಾಶವಾಣಿ ಆಯಿತು, ಏ ಕಂಸ ಯಾರನ್ನ ಕರ್ಕೊಂಡು ಬರ್ತಾ ಇದೆಯೋ ಅವಳ 8ನೇ ಗರ್ಭ, ಆ ಮರುವ ಮಗು ನಿನ್ನ ಕೊಂದು ಬಿಡುತ್ತಾನೆ ಅಂದ ಕೂಡಲೇ ಸಡನ್ ಬ್ರೇಕ್ ಅವರಪ್ಪ ಇದು ನಮ್ಮ ಹೋದ ಕಾಲಕ್ಕೆ ಸಡನ್ ಸೌಂಡ್ ಇಂದ ಸರ್ರಂದ ಬ್ರೇಕ್ ಹಾಕ್ತಾರಲ್ಲ ಆ ತರ ಬ್ರೇಕ್ ಹಾಕಿದ. ನೋಡಿದ ಇವಳು ಇದ್ರೆ ತಾನೆ 8ನೇ ಮಗುವನ್ನ ಹಡಿಯೋದು, ಹಡದ್ರೆ ತಾನೆ ಅವನನ್ನ ಕೊಲ್ಲೋದು, ಇವಳನ್ನೇ ಕೊಂದು ಬಿಟ್ರೆ ಆಯಿತು. ಒಂದು ಕ್ಷಣದ ಮೊದಲು ತಂಗಿ ಅಭಿಮಾನ ಪ್ರಾಣ ಕೊಡ್ಲಿಕ್ಕೆ ಸಿದ್ಧ ಆದ, ತನಗೆ ತೊಂದರೆ ಆಗತ್ತೆ ಅಂದ್ರೆ ಪ್ರಾಣ ತೆಗೀಲಿಕ್ಕೂ ಸಿದ್ಧ ಆದ. ಅದಕ್ಕೆ ಹೇಳುತ್ತಾರೆ, ಕುಪಿತಾಹಿ ಪಣಚ್ಛಾಯ, ದುಷ್ಟರ ನೆರಳು ಹೇಗೆ ಅಂದರೆ ಕಪ್ಪೆ ಪಾಪ ಬಿಸಿಲಲ್ಲಿ ಕಾಲು ಕೊಡ್ತಾ ಇದೆ ಅಂತ ಹಾರ್ತಾ 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 ಹೋಗ್ತಾ ಇದೆ. ಹೋಗುವಾಗ ಒಂದು ಕಡೆ ಚೂರು ನೆರಳು ಕಾಣಿಸ್ತು, ಅಪ್ಪ ನೆರಳು ಕಾಣಿಸ್ತಲ್ಲ ಅಂತ ಹಾರಿ ಕೂತಿತು. ಕೂತ ಮೇಲೆ ಸ್ವಲ್ಪ ಹೊತ್ತಿಗೆ ಈ ನೆರಳು ಯಾವುದರದ್ದು ಅಂತ ಚೂರು ಕಣ್ಣೆತ್ತಿ ನೋಡಿದರೆ ಸಿಟ್ಟಿನಿಂದಿರುವ ಹಾವು ಹೆಡೆ ಎತ್ತಿದೆ, ಹೆಡೆ ನೆರಳಲ್ಲೇ ಅದು ಕೂತಿದೆ. ಹಾಗೆ ದುಷ್ಟರ ನೆರಳಲ್ಲಿ ಇದ್ರೆ ಯಾವಾಗಾದ್ರೂ ನಮ್ಮನ್ನ ಕೊಲ್ತಾರೆ, ತಿಂದು ಬಿಡ್ತಾರೆ, ಆ ಥರ ಆಯಿತು. ಆವಾಗ ನೋಡಿ ಆ ದೇವಕಿ ವಸುದೇವರನ್ನ ಕರ್ಕೊಂಡು ಬಂದ, ಬಂಧನದಲ್ಲಿಟ್ಟ. ವಸುದೇವ ಹೇಳಿದ್ದ, ನನ್ನ ಎಲ್ಲ ಮಕ್ಕಳನ್ನ ಕೊಟ್ಟು ಬಿಡುತ್ತೇನೆ, ಕೊಂದು ಬಿಡು, ಇವಳನ್ನ ಬಿಡು. ಒಪ್ಪಿದ, ಕರಕೊಂಡು ಬಂದ. ಮೊದಲನೇ ಮಗುವನ್ನ ಕೊಟ್ಟಾಗ ಬಿಡ್ಲಿಕ್ ನೋಡಿದ, ಪುನಃ ಕಟ್ಟಿ ಹಾಕಿದ. ಸರಿ, ಏನಾಯಿತು? ಕೃಷ್ಣ ಹುಟ್ಟಿದ ಮೇಲೆ ಕೃಷ್ಣ ಹೇಳಿದ ವಸುದೇವನಿಗೆ, ನನ್ನನ್ನು ಕರ್ಕೊಂಡು ಹೋಗು, ಎಲ್ಲಿಗೆ? ಗೋಕುಲಕ್ಕೆ ಕರ್ಕೊಂಡು ಹೋಗು, ಅಲ್ಲಿರುವ ಹೆಣ್ಣು ಕುಸನ್ನ ಕರ್ಕೊಂಡು ಬಾ. ಇದು ಕಂಸನಿಗೆ ಗೊತ್ತಿದ್ದಿಲ್ಲ. ಕಂಸ ನೋಡಿದ, ಹೆಣ್ಣು ಕೂಸನ್ನೇ ತಗೊಂಡ, ಮೇಲಕ್ಕೆತ್ತಿ ಕೊಲ್ಲಲಿಕ್ಕೆ ನೋಡಿದಾಗ ಕೈಯಿಂದ ಕೂಸು ಹಾರಿತು. ಹಾರಿದ ಕೂಡಲೇ ಆ ಕೂಸು ಹೇಳಿತು, ನಿನ್ನ ಕೊಲ್ಲುವವ ಬೇರೆ ಕಡೆ ಇದ್ದಾನೆ. ಕಂಸ ತಿಳ್ಕೊಂಡ, ಈಕೆಗೆ ಹುಟ್ಟಿದ್ದು ಹೆಣ್ಣು ಕೂಸೆ, ನನ್ನ ಕೊಲ್ಲುವ ಬೇರೆ ಕಡೆ ಹುಟ್ಟಿದ್ದಾನೆ, ಅಯ್ಯೋ ಪಾಪ, ಇವರಿಗೆ ತೊಂದರೆ ಕೊಟ್ಟೆ ಅಂತ ಬಿಡ್ಲಿಕ್ಕೆ ನೋಡಿದಾಗ ನಾರದರು ಬಂದು ಹೇಳಿದ್ರು, ಏ ಕಂಸ, ಅಲ್ಲ, ಇವರಿಗೆ ಹುಟ್ಟಿದ್ದ ಕೂಸು, ಇವರೇ ಟ್ರಾನ್ಸ್ಫರ್ ಮಾಡಿದ್ರು. ನೋಡಿ, ಯಾಕೆ ಹೇಳಿದ್ರು ಅಂದ್ರೆ ಕಂಸನ ಪಾಪದ ಕೊಡ ತುಂಬಬೇಕಲ್ಲ ಅದಕ್ಕೆ ಹೇಳಿದ್ರು. ಕಂಸ ನೋಡಿದ, ಎಲ್ಲನಿಂದ ನನಗೆ ಮಾತು ಕೊಟ್ಟು ಎಂಟನೇ ಕೂಸನ್ನ ನನಗೆ ಕೊಲ್ಲಲಿಕ್ಕೆ ಕೊಡ್ತೇನೆ ಅಂತ ಮಾತು ಕೊಟ್ಟು ನನಗೆ ಹೇಳದೆ ಗಪ್ಚುಪ್ಪಾಗಿ ಒಳಗಿಂದೊಳಗೆ ಆ ಮಗುವನ್ನು ಟ್ರಾನ್ಸ್ಫರ್ ಮಾಡಿದವರು ಇವರು ಅಂತ ಅವನಿಗೆ ಗೊತ್ತಾಯಿತು. ಕಟ್ಟಿ ಹಾಕಿದ ಮೇಲೆ ಹಿಂಸೆ ಕೊಟ್ಟ. ಹಿಂಸೆ ಹೇಗೆ ಕೊಟ್ಟ? ಯಾವ ವ್ಯಕ್ತಿಗಾದ್ರೂ ಹಿಂಸೆ ಕೊಡಬೇಕಾದ್ರೆ ಚಾಕುಯಿಂದ ಕೊಟ್ರೆ, ಏನಾದ್ರೂ ಬ್ಲಾಸ್ಟ್ ಮಾಡಿದ್ರು ಅಷ್ಟು ನೋವಾಗಲ್ಲ. ಮಾನಸಿಕವಾಗಿ ನೋವು ಕೊಟ್ರೆ ಆ ವ್ಯಕ್ತಿ ಪಡುವಷ್ಟು ನೋವು ಶಾರೀರಿಕವಾಗಿ ಯಾರು ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಚೆನ್ನಾಗಿ ಗೊತ್ತಿದ್ದ ವ್ಯಕ್ತಿಯೇ ಕಂಸ. ಹೇಳಬೇಕಾದ್ರೆ ಒಳ್ಳೆ ಜೆಂಟಲ್ಮೆನ್ ತರ ಕಾಣಿಸುವ ಕ್ರಿಕೆಟ್ ಫೆಲೋ ಅವರೆಲ್ಲ ದುರ್ಯೋಧನ, ಕಂಸ, ದುಶ್ಯಾಸನ ಅಂದ್ರೆ ನೀವು ರೋಡ್ ಸೈಡ್ ಗುಂಡಾ ತರ ಇರ್ತಾರೆ ಅನ್ಕೊಂಡಿದ್ದೀರಿ. ಇಲ್ಲ, ಬಹಳ ಜೆಂಟಲ್ಮೆನ್, ಫಸ್ಟ್ ಕ್ಲಾಸ್ ಆಗಿದ್ರು. ಅವ್ರು ನೋಡಿದರೆ ಭಾರತೀಯ ವರ್ಣನೆ ಮಾಡುತ್ತೆ. ದುರ್ಯೋಧನ ಹೇಗಿದ್ದ ಅಂದ್ರೆ ದಿ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್. ಅವ್ನು ನೋಡಿದ ಕೂಡಲೇ ಯಾರಾದ್ರೂ ಹಾಗೆ ನೋಡ್ತಾ ಇರ್ಬೇಕಂತೆ, ಅಷ್ಟು ಚೆನ್ನಾಗಿರ್ತಾನಂತೆ, ಬುದ್ಧಿಯೇ ಹಾಳು ಒಂದು. ಆ ಥರ ಈ ಕಂಸ ಅವರಿಗೆ ಹೇಗೆ ತೊಂದರೆ ಕೊಟ್ಟ ಅಂದ್ರೆ, ದಿನಾಗೂ ಸಭೆಗೆ ಅವರನ್ನ ಕರೆಸಬೇಕು. ಕರೆಸಿದಾಗ ಎಲ್ಲ ಯಾವ ಚರ್ಚೆ ಬಂದರೆ ನ್ಯಾಯದ ಚರ್ಚೆ ಬರುತ್ತೆ ಸಭೆಯಲ್ಲಿ, ಅವಾಗ ಹೇಳಬೇಕು, ನ್ಯಾಯ ಬೇಕಾ, ಇವರನ್ನ ಕೇಳಿ ನೋಡಿ, ಸತ್ಯವಂತರು ಮಗನನ್ನ ಕೊಡ್ತೇನೆ ಅಂತ ಹೇಳಿ ಬೇರೆ ಕಡೆ ಬಚ್ಚಿಟ್ಟು ಬಂದಿದ್ದಾರೆ, ಇಂಥವರು ಅಂತ ಇವರ ಜಾತಿಯೇ ಇಂಥದ್ದು ಅಂತ ಬೈಲಿಕ್ಕೆ ಶುರು ಮಾಡೋರು. ಅವರ ಇಡೀ ಸಭೆಯಲ್ಲಿ ಅವಮಾನ ಆಗಿದ್ದಕ್ಕೆ ಕಣ್ಣಲ್ಲಿ ತಟ 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 ನೀರು. ಎಷ್ಟು ಕೃಷ್ಣ ಅವರ ಕೈಯಿಂದ ಯಶೋಧಾದೇವಿ ಮಡಿಲಿಗೆ ಹೋದ ದಿವಸದಿಂದ ಕಂಸನ ಕೊಲ್ಲುವ ದಿನ ಪರ್ಯಂತ ದಿನಾಗ್ಲೂ ಕಾಟ ಕೊಟ್ಟ, ಹಿಂಸೆ ಕೊಟ್ಟ ಕೊಟ್ಟ ಕೊಟ್ಟ, ಮೆಂಟಲ್ ಟಾರ್ಚರ್, ಕಂಸ ಟಾರ್ಚರ್ ಕೊಟ್ಟ. ಆದರೆ ದೇವಕಿ ದೇವಿ, ಆಕೆ ಸ್ಥಿತಿ ಹೇಗಿತ್ತು ಅಂದರೆ, ಇವನ ಕಾಟ ಬಿಡಿಸು 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 ಅಂತ ಕೇಳಿಕೊಂಡ್ಲ ಅಂತ ಪ್ರಶ್ನೆ. ಕೇಳಲಿಲ್ಲಂತೆ. ಕಂಸನ ಹತ್ರ ಅಷ್ಟು ಕಾಟ ಇದ್ರೂ ಕೂಡ ದೇವಕಿ ವಸುದೇವರು ದೇವರನ್ನ ಇದು ಬಿಡಿಸು ಅಂತ ಕೇಳಲಿಲ್ಲ. ಮತ್ತೇನು ಮಾಡಿದ್ರು ಅಂದ್ರೆ, ಇಷ್ಟೇ, ಅವರಲ್ಲಿ ತಿಳುವಳಿಕೆ ಇತ್ತು. ಅದಕ್ಕೆ ಅವರ ಜೀವನ ದುಃಖ ಬರ್ತಿದ್ರು ತಿಳಿಯಾಯಿತು. ಏನಾಯಿತು? ಹೇ ಸ್ವಾಮಿ, ನೀನೊಬ್ಬನೇ ಸ್ವತಂತ್ರ, ಎಲ್ಲ ಜೀವರು ಅಸ್ವತಂತ್ರರೇ, ಈ ಕಂಸನೂ ಅಸ್ವತಂತ್ರನೇ, ಉಸಿರಾಡ್ಲಿಕ್ಕಾಗಲ್ಲ. ಇವನಲ್ಲಿ ನಿಂತು ಅವನ ಕರ್ಮಾನುಸಾರ ನಮ್ಮ ಕರ್ಮಾನುಸಾರ ನೀನೇ ಕಾಟ ಕೊಡಿಸ್ತಾ ಇದೀಯ. ನಮ್ಮಲ್ಲಿ ಈ ದುಃಖ ಅನುಭವಿಸುವ ಪ್ರಾರಬ್ಧ ಇದೆ. ಒಂದು ವೇಳೆ ನಾವು ಈ ಕಂಸನನ್ನು ತೆಗೆದು ಬಿಡುವಂತ ಕೇಳಿದ್ರೆ, ಆ ದುಃಖ ಅನುಭವಿಸುವ ಪ್ರಾರಬ್ಧ ಇದ್ದರೆ ಅವನು ಹೋದರೂ ಇನ್ನೊಬ್ಬರ ಮೂಲಕ ನಮಗೆ ದುಃಖ ಬಂದೇ ಬರುತ್ತೆ. ಆದ ಕಾರಣ ಅವರು ಕೇಳಿಕೊಂಡ್ರು, ಸ್ವಾಮಿ, ಅದೇನು ದುಃಖ ಬರೋದು? ಅದು ನೆಪ ಮಾತ್ರ ಕಂಸ. ಆ ದುಃಖ ನೀನೇ ಕೊಡತಾ ಇದೀಯಾ, ಒಳ್ಳೆದಕ್ಕೆ ಕೊಡತಾ ಇದೀಯಾ, ಅನುಭವಿಸಿದ್ದೇವೆ ಹರಿಯೇ, ನಿನ್ನ ಪೂಜಾ ಅಂದ್ರು. ಕೃಷ್ಣ ಬಂದ ಹಾಗೆ ಕೃಷ್ಣ ದೇವಕಿ ವಸುದೇವರಿಗೆ ರಕ್ಷಣೆ ಮಾಡಿದ ಅಂತ ಹೇಳಿದರಲ್ಲ, ಹೇಗೆ ರಕ್ಷಣೆ ಮಾಡಿದ ಅಂದ್ರೆ, ಬಂದು ಕಂಸನನ್ನ ಕೊಂದದ್ದು ರಕ್ಷಣೆ ಅಲ್ಲ. ಕಂಸನ ಕಾಟ ಸತತ ಸತತ ವರ್ಷಗಳ ಕಾಲ ಬಂದರೆ, ಆ ಕಾಟ ಬಂದಾಗೆಲ್ಲ ತಾನೇ ದೇವಕಿ ವಸುದೇವರಲ್ಲಿ ನಿಂತು ಒಳ್ಳೆ ತಿಳುವಳಿಕೆ ಕೊಟ್ಟು ಈ ಕಾಟವೆಲ್ಲ ಒಳ್ಳೆದಕ್ಕೆ ಒಳ್ಳೆದಕ್ಕೆ ಎಂಬ ಭಾವನೆ ಕೊಟ್ಟು ರಕ್ಷಣೆ ಮಾಡಿದನಲ್ಲ. ಕೃಷ್ಣನ ಎರಡು ರೂಪಗಳಿವೆ. ಒಂದು ರೂಪ ಯಾವುದು? ಹೊರಗಿಂದ ಕಂಸನಲ್ಲಿ ನಿಂತು ಕಾಟ ಕೊಟ್ಟ ರೂಪ. ಇನ್ನೊಂದು ಕಂಸನನ್ನ ಕೊಂದ ರೂಪ. ಇನ್ನೊಂದು ದೇವಕಿ ವಸುದೇವರಲ್ಲೇ ಇದ್ದುಕೊಂಡು ಅವರಿಗೆ ಧೈರ್ಯ ಜ್ಞಾನ ಸ್ಫೂರ್ತಿ ಕೊಟ್ಟ ರೂಪ ಇನ್ನೊಂದು. ಆ ರೂಪವೇ ನಮ್ಮಲ್ಲೂ ನಿಂತಿದೆ. ಅದಕ್ಕೆ ಭಾಗವತ ಕೇಳಿದ ಮೇಲೆ ನಾವು ಏನು ಮಾಡಬೇಕು? ಸಾಮಾನ್ಯ ನೋಡಿ, ದೇವರು ಅಂದ ಕೂಡಲೇ ನಮ್ಮ ದೃಷ್ಟಿಯಲ್ಲಿ ಹೋಗುತ್ತೆ ಒಂದ ದೇವಸ್ಥಾನ, ಒಂದ ದೇವರ ಮನೆ, ದೇವರ ಪೆಟ್ಟಿಗೆ, ಅಥವಾ ಇನ್ನೊಂದು ಕಡೆ ಚಿತ್ರಪಟ ಅಷ್ಟೇ. ದೇವರು ಒಂದು ಕೂಡಲೇ ಯಾರಾದರೂ ನಾವು ನನ್ನೊಳಗೆ ದೇವರಿದ್ದಾರೆ ಎಂಬ ನೆನಪು ಬರ್ತಾ ಇದೆಯಾ? ಬರ್ತಾ ಇದೆಯಾ? ನನಗಂತೂ ಬರಲ್ಲ, ನಿಮ್ಗಂತೇನೂ ಗೊತ್ತಿಲ್ಲ ಅಲ್ವಾ? ಒಳಗೊಬ್ಬ ಇದ್ದಾನೆ ಎಂಬುದೇ ಮೈಂಡ್ನಿಂದ ಅಬ್ಸ್ಕಾಂಡ್ ಆಗಿರುತ್ತೆ. ಒಂದು ವೇಳೆ ನಮಗೆ ಅದೇ ನೆನಪಿದ್ರೆ, ನನ್ನೊಳಗೆ ಇದ್ದಾನೆ ಅಂತಿದ್ರೆ ಎಷ್ಟು ಧೈರ್ಯ ಇರುತ್ತೆ. ಅದು ಕೊಟ್ಟದ್ದು ಯಾರು? ದೇವರೇ. ಹಾಗಾದ್ರೆ ನಾವು ಕೇಳಬೇಕಾಗಿದ್ದೇನೆ, ಹೇ ಸ್ವಾಮಿ, ನನ್ನ ರಕ್ಷಣೆ ಮಾಡೋದು ಅಂದ್ರೆ ಯಾವುದೋ ಅಲ್ಲ, ಹೊರಗಿನ ದುಃಖದಿಂದ ಬಿಡಿಸೋದಲ್ಲ, ದುಃಖ ಬಂದಾಗ ನನ್ನೊಳಗೆ ತಿಳುವಳಿಕೆ ಕೊಡ್ತೀಯಲ್ಲ, ಆ ತಿಳುವಳಿಕೆಯೇ ರಕ್ಷಣೆ. ಅದು ಕೊಟ್ಟದ್ದು ಕೃಷ್ಣ. ಹೇ ಕೃಷ್ಣ, ಹೇಗೆ ದೇವಕಿ ವಸುದೇವರು ಅವರು ಕಷ್ಟಪಡುವಾಗ, ಆ ಕಷ್ಟ ಪಡುವ ಕಾಲದಲ್ಲಿ ಕಷ್ಟವನ್ನ ಸಹಿಸುವ ಬುದ್ಧಿ ಕೊಟ್ಟು, ಕಷ್ಟ ದೇವರೇ ಕೊಟ್ಟದ್ದು, ನಮ್ಮ ಒಳ್ಳೆಯದಕ್ಕೆ ಕೊಟ್ಟದ್ದು, ಅನುಭವಿಸೋದೇ ಶ್ರೀಹರಿಯ ಪೂಜಾ ಅಂತ ಸಂತೋಷದಿಂದ ಅನುಭವಿಸಿದರು, ಸಂತೋಷದಿಂದ ಅನುಭವಿಸಿದರು. ಈ ಬುದ್ಧಿ ನಮಗೆ ಬರಬೇಕು. ಆ ಬುದ್ಧಿವಂತ ಕೃಷ್ಣ ತಾನಾಗಿ ಬಂದು ಹೊರಗಿನ ದುಃಖವನ್ನು ತೆಗೆದು ಬಿಡುತ್ತಾನೆ. ಹಾಗೆ ಹೇಳ್ತಾ ಇದ್ದಾರೆ, ಕಂಸೇನ ವೃದ್ಧ ದೇವಕಿ ಅತಿಚಿರಂ ಶುಚಾತ್ಪಿತ, ತುಂಬಾ ಕಾಲ ಕಷ್ಟಪಟ್ಲಯ್ಯ, ಆದರೆ ಆಕೆಯನ್ನ ಹೇಗೆ ರಕ್ಷಣೆ ಮಾಡಿದ್ದೀಯೋ ನೀನು, ಅದೇ ತರ ನಮ್ಮನ್ನು ಕೂಡ ಮುಹು ವಿಪದ್ಗಣಾತ್ ವಿಮೋಚಿತಾಹಂ, ಎಲ್ಲಾ ಆಪತ್ತುಗಳಿಂದ ನೀನು ನಮ್ಮನ್ನ ರಕ್ಷಣೆ ಮಾಡಿದ್ದೀಯಾ. ಇಲ್ಲಿ ಮತ್ತು ಪ್ರಶ್ನೆ ಬರುತ್ತೆ, ದೇವರು ಕಷ್ಟ ಕೊಡ್ತಾನೆ ಕೊಡ್ತಾನೆ ಅಂತ ಹೇಳ್ತೀರಲ್ಲ, ನಾವು ದೇವರಲ್ಲಿ ಕೇಳ್ತೀವಿ ಏನಂತ, ಅದು ಯಾರಾದ್ರೂ ಆಗಿರ್ಬೋದು, ಕಷ್ಟ ಯಾವ ವ್ಯಕ್ತಿಯಿಂದಲೂ ಬರಬಹುದು. ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ, ಹೆಂಡತಿಗೆ ಗಂಡ, ಗಂಡಗೆ ಹೆಂಡತಿ, ಇಬ್ಬರಿಗೆ ಸೇರಿ ಮಕ್ಕಳು, ಮಕ್ಕಳಿಗೆ ಇಬ್ಬರು, ಪರಸ್ಪರಂ. ಯಾರಿಗೆ ಅವರು ಕಷ್ಟ ಕೊಡ್ತಾನೆ ಇರ್ತಾರೆ, ಇಲ್ಲ ಎಲ್ಲರೂ ಸೇರಿ ಹೊರಗೆ, ಆಫೀಸರು, ಕೆಳಗಿನವರು, ಮೇಳಿನವರು, ಪಕ್ಕದವರು, ಪಕ್ಕ ಮನೆಯವರು, ಎದುರಿ ಮನೆಯವರು, ಏನೋ ಒಂದು ಕಡೆಯಿಂದ ದುಃಖ ಬರ್ತಾನೆ ಇರುತ್ತಲ್ಲ, ಇಲ್ಲ ಅಂದವ್ರು ಯಾರಾಗಿದ್ದಾರ? ಅವಾಗ ನಾವು ರಾಯರ ಹತ್ರ ಬರ್ತೇವೆ, ಕೇಳ್ತೇವೆ ಏನಂತ, ಸ್ವಾಮಿ ಇವರ ಕಾಟ ತಪ್ಪಿಸು. ಅಂದ್ರೆ ಆ ವ್ಯಕ್ತಿಯೇ ನಮಗೆ ಕಾಟ ಕೊಡ್ತಾ ಇದ್ದಾನೆ, ಅವಸರ ಕೊಂಡ್ರೆ ಸಾಕು ನನಗೆ ಕಾಟ ಹೋಗುತ್ತೆ. ರಾಯರಂತಾರೆ, ನೀನು ಬೇಕಾಗಿದ್ದೇನು, ಅವನು ಸರ್ಕೊಂಡ್ರೆ ಸಾಕು ಅಷ್ಟೇ ತಾನೆ? ಆಯ್ತು, ಅವನಿಗೆ ಆಫೀಸರ್ ಕಾಟ ಕೊಡ್ತಾ ಇದ್ದ, ಪ್ರಮೋಷನೋ ಡಿಮೋಷನೋ ಕೊಟ್ಟು ಕಳಿಸ್ಬಿಟ್ರು ರಾಯರು. ಮತ್ತೆ ಇನ್ನೊಬ್ಬ ಆಫೀಸರ್ ಬಂದ, ಅವನು ಕಾಟ ಕೊಳ್ಳಿ ಶುರು ಮಾಡಿದ, ಮತ್ತು ರಾಯರ ಹತ್ರ ಬಂದು, ಸ್ವಾಮಿ, ಅವ ರಾಯರಂದ್ರು ನೀನು ಕೇಳಬೇಕಾಗಿದ್ದೇನು ಕಾಟ ಕೊಡೋ ವ್ಯಕ್ತಿಯನ್ನ ತಪ್ಪಿಸು ಅಂತ ಕೇಳಿದ್ದೀಯ, ನಿನ್ನ ಕಾಟ ತಿನ್ನುವ ಪ್ರಾರಬ್ಧ ಸರಿ ಅಂತ ಕೇಳಲಿಲ್ಲಲ್ವೋ, ನಿನ್ನಲ್ಲಿ ಆ ಕಾಟ ತಿನ್ನುವ ಪ್ರಾರಬ್ಧ ಕೂತವರೆಗೂ ವ್ಯಕ್ತಿಗಳು ಹೋಗ್ತಾ ಇದ್ರು, ಇನ್ನೊಬ್ರು ಬಂದು ಕಾಟ ಕೊಡ್ತಾನೇ ಇರ್ತಾರೆ, ದೇವರೇ ಕೊಡಿಸ್ತಾರೆ ನನಗೆ, ಅದಕ್ಕೆ ಆ ಕಾಟ ತಿನ್ನುವ ಪ್ರಾರಬ್ಧ ಹೋಗಲಿ ಅಂತ ಕೇಳಬೇಕಷ್ಟೇ ಹೊರತು ವ್ಯಕ್ತಿಗಳು ಹೋಗಲಿ ಅಂದ್ರೆ ಗೊಂಬೆ ಏನು ಉಪಯೋಗ? ಅದು ಹೋದ್ರು ಒಂದೇ ಇದ್ರು ಒಂದೇ. ಆ ರೀತಿಯಲ್ಲಿ ಹೇ ಸ್ವಾಮಿ, ನಮಗೆ ಕಷ್ಟಗಳು ಬಂದಾಗ ನಿನ್ನ ನೆನಪು ಕೊಟ್ಟು ನೀನೇ ನಮ್ಮಲ್ಲಿ ನಿಂತು ಉದ್ಧಾರ ಮಾಡಿದೆಯಲ್ಲ, ಅಂತ ನಿನ್ನ ರೂಪಕ್ಕೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಇನ್ನ ಯಾವ ಯಾವ ಕಷ್ಟದಿಂದ ಭಗವಂತ ಹೇಗೆ ಹೇಗೆ ಯಾವಾಗ ರಕ್ಷಣೆ ಮಾಡಿದ ಎಂಬುದನ್ನ ಸುಂದರವಾಗಿ ಕುಂತಿದೇವಿ ಪ್ರಾರ್ಥನೆ ಮಾಡುತ್ತಾಳೆ, ಅದನ್ನ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.